नतु ननु मा अस्तु अप्रामाण्यं वेदस्य तद्धेतु दोषाणां अभावात् प्रामाण्यं तु कुतः तस्य आत्मतत्वादि गुण गुण हेतुकत्व गुण बिटोबिटिदे हा अतुकागिदे हेतुकत्वादिति अतोपि नित्यत्वादिति ननु ಆಗ ಮತ್ತೊಂದು ಪ್ರಶ್ನೆ ತೆಗೆದ ವೇದಗಳು ನಿತ್ಯ ಅಂತ ಹೇಳಿದ್ರಿ ಆಯ್ತು ಒಪ್ಪೋಣ ಆದರೆ ಆದ್ದರಿಂದ ಏನಲ್ಲ ಅಂತ ಆಯ್ತಾಯ್ತು ನನು ಮಾ ಅಸ್ತು ಅಪ್ರಾಮಾಣ್ಯಂ ವೇದಸ್ಯ ನಿತ್ಯತ್ವಾತ್ ವೇದಾಹ ಪ್ರಮಾಣಂ ಅಂತ ಹೇಳಿದಾಗಾಯಿತು ಆದರೆ ತದ್ಧೇತು ದೋಷಾಣಾಂ ಅಭಾವ ಆದರೆ ಪ್ರಾಮಾಣ್ಯಂತು ಕುತಃ ತದ್ಧೇತು ದೋಷಾಣಾಂ ಅಭಾವ ಅಪ್ರಾಮಾಣ್ಯ ಕಾಣುವಾಗತಕ್ಕಂತಹ ಅಜ್ಞಾನಾದಿ ದೋಷಗಳು ವೇದದಲ್ಲಿ ಇಲ್ಲ ಆದ್ದರಿಂದ ಅವಕ್ಕೆ ಅಪ್ರಾಮಾಣ್ಯ ಇಲ್ಲ ಅಂತಾಯಿತು ಆದರೆ ಪ್ರಾಮಾಣ್ಯ ಹೇಗೆ ಬರುತ್ತೆ ಪ್ರಶ್ನೆ ಒಂದು ಪ್ರಾಮಾಣ್ಯ ಹೇಗೆ ಬರುತ್ತೆ ನಾವೇನು ಹೇಳ್ತೇವೆ ಪ್ರಾಮಾಣ್ಯಕ್ಕೆ ಏನು ಹೇಳ್ತೇವೆ ಸ್ವತಃ ಅಂತ ಹೇಳ್ತೇವೆ ಅದು ಒಪ್ಪದೆ ನಯ್ಯಾಕೆ ನಿಮಗೆ ಗೊತ್ತಿಲ್ಲ ಅದೇನು ಹೇಳ್ತಾನೆ ಅಪ್ರಾಮಾಣ್ಯ ಹೋಗ್ಲಿಕ್ಕೆ ಸಾಕಾಯಿತು ನಿತ್ಯತ್ವ ಅನ್ನೋ ಹೇತುವನ್ನು ಕೊಟ್ಟಿದ್ದರಿಂದ ಅಪ್ರಾಮಾಣ್ಯ ಹೊರಟೋಯ್ತು ಆದರೆ ಪ್ರಾಮಾಣ್ಯ ಬರಬೇಕಲ್ಲ ಪ್ರಾಮಾಣ್ಯಕ್ಕೆ ಏನು ಕಾರಣ ಪ್ರಾಣ್ಯ ಇಲ್ಲಿಂದ ಬರುತ್ತೆ ಅಂದರೆ ಅವರು ವಾದ ತಸ್ಯ ಆಪ್ತೋತ್ತತ್ವಾದಿ ಗುಣ ಹೇತುತತ್ವಾದಿತಿ ಅಥೋಪಿ ಅದಕ್ಕೊಂದು ಗುಣ ಇರಬೇಕು ಪ್ರಾಮಾಣ್ಯ ಬರಬೇಕಾದ್ರೆ ಗುಣ ಇರಬೇಕು ಗುಣ ಅಂದ್ರೆ ಏನದು ಆಪ್ತೋತತ್ವ ರೂಪ ಗುಣ ಇರಬೇಕು ಆಪ್ತೋತತ್ವ ಅಂದ್ರೆ ಏನೋ ಆಪ್ತಿ ಇದೆಯೋ ಅವನು ಹೇಳಿರ್ಬೇಕು ಆದ್ರೆ ವೇದಗಳನ್ನು ಯಾರೂ ಬರದೇ ಇಲ್ಲ ಅಂತ ಹೇಳಿದ ಮೇಲೆ ಆಪ್ತನೇ ಇಲ್ಲ ಅಂತ ಆಯ್ತಲ್ಲ ಆಪ್ತನೇ ಇಲ್ಲ ಅಂತ ಹೇಳಿದ ಮೇಲೆ ಅಪ್ರಾಮಾಣ್ಯ ಬರದೆ ಹೋದರೂ ಕೂಡ ಪ್ರಾಮಾಣ್ಯ ಎಲ್ಲಿಂದ ಬರುತ್ತೆ ಅಂತ ಒಂದು ಪ್ರಶ್ನೆ ನಿತ್ಯತ್ವಾದಿತಿ ಅದಕ್ಕೆ ಉತ್ತರ ಸಹಜತ್ವಾದಿತ್ಯರ್ಥ ಸಹಜತ್ವ ಅಂತಂದ್ರೆ ಸ್ವತಃ ಅಂತ ಅರ್ಥ ಸಹಜ ಸ್ವಾಭಾವಿಕ ಸ್ವತಃ ಎಲ್ಲ ಏನವೋ ಪರ್ಯಾಯ ಪದಗಳು ಮಾನತ್ವೇ ಮಾನತ್ವಸ್ಯ ಇತಿ ನಿತ್ಯತ್ವಾದಿ ಸಹಜ ನಿತ್ಯ ಶಬ್ದಕ್ಕೆ ಸಹಜ ಅಂತ ಅರ್ಥ ಮಾನತ್ವಸ್ಯ ಇತಿ ಯಾವುದು ಸಹಜ ಅಂದರೆ ಮಾನತ್ವ ಮಾನತ್ವ ಅಂದರೆ ಪ್ರಾಮಾಣ್ಯ ಇತಿ ಯೋಗ್ಯತೆಯ ಅನ್ವೇತಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ರಾಯರ ವ್ಯಾಖ್ಯಾನದ ಸ್ವಾರಸ್ಯ ಅಂದರೆ ಅಚ್ಚ ಒಂದು ಮಾತಿಗೆ ಎಷ್ಟು ಪ್ರಶ್ನೆಗಳು ಉತ್ತರ ಬಂದಿದೆ ಅಂದರೆ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತಾರೆ ವೇದ ಪ್ರಾಮಾಣ್ಯಂ ಹಿ ಯಥಾರ್ಥ ಜ್ಞಾನ ಜನನ ಶಕ್ತಿ ಅದನ್ನು ಕ್ಲಿಯರ್ ಮಾಡ್ತಾರೆ ವೇದ ಪ್ರಾಮಾಣ್ಯಂ ಹಿ ಯಥಾರ್ಥ ಜ್ಞಾನ ಜನನ ಶಕ್ತಿ ಅವನ ವಾದ ಎರಡು ಯಥಾರ್ಥ ಜ್ಞಾನವನ್ನು ಹುಟ್ಟಿಸಬಾರದು ಹುಟ್ಟಿಸಿದ್ರೆ ಏನಾಗುತ್ತದೋ ಅಪ್ರಮಾಣವಾಗುತ್ತೆ ಸೊ ವೇದಗಳಿಗೆ ಅದಿಲ್ಲ ಒಪ್ಪೋಣ ಆದರೆ ಪ್ರಾಮಾಣ್ಯ ಬರಬೇಕಾದ್ರೆ ಏನಿರಬೇಕಲ್ಲಿ ಯಥಾರ್ಥ ಜ್ಞಾನ ಜನನ ಶಕ್ತಿ ಇರಬೇಕು ಯಥಾರ್ಥ ಜ್ಞಾನ ಶಕ್ತಿ ಇಲ್ಲ ಒಪ್ಪೋಣ ಒಳ್ಳೆಯದಾಯಿತು ಆದರೆ ಯಥಾರ್ಥ ಜ್ಞಾನ ಜನಕ ಶಕ್ತಿ ಇರಬೇಕಲ್ಲ ಅದೆಲ್ಲಿದೆ ಅದಕ್ಕೆ ಉತ್ತರ ಕೊಡ್ತಾರೆ ಸಾಚ ಮಾನತ್ವಸ್ಯ ಪ್ರಮಾಜನನ ಸಾಮರ್ಥ್ಯಸ್ಯ ನಿತ್ಯತ್ವ ಸ್ವಾಭಾವಿಕತ್ವ ಅದನ್ನೇ ಹೇಳಿರೋದು ಇಂದ್ರಿಯಗಳು ಅಂದರೆ ದೋಷವಿಲ್ಲದ ಇಂದ್ರಿಯಗಳು ಅಂತ ಅರ್ಥ ಮತ್ತು ಇಂದ್ರಿಯಗಳು ಅಂತ ಹೇಳಿದರೆ ಸರಿಯಾದ ಜ್ಞಾನ ಹುಟ್ಟಿಸೋ ಇಂದ್ರಿಯಗಳು ಅಂತ ಸೇರಿಸ್ಬೇಕಾಗಿಲ್ಲ ಯಾಕೆ ಸರಿಯಾದ ಕಣ್ಣು ಏನು ಮಾಡುತ್ತೆ ಸರಿಯಾದ ಜ್ಞಾನೇ ಹುಟ್ಟಿಸುತ್ತೆ ಕಣ್ಣು ಅಂತ ಹೇಳಿದಾಗ ರೂಪಜ್ಞಾನ ಹುಟ್ಟಿಸ್ತಕ್ಕಂಥ ಶಕ್ತಿ ಇದ್ದರೆ ಮಾತ್ರ ಕಣ್ಣು ಅಂತ ಕರೀತಾರೆ ಕಣ್ಣು ರೂಪಜ್ಞಾನ ಕೊಡುತ್ತೋ ಪೆನ್ನು ಬರೆಯುತ್ತೋ ಅಂದರೆ ಆಗೋ ಹಾಗೆ ನಮ್ಮಲ್ಲಿ ಏನಾಗಿದೆ ಬರೀದೇ ಇರೋ ಪೆನ್ಗಳು ಬೇಕಾಗ್ತಿರೋದ್ರಿಂದ ಪೆನ್ನು ಬರೆಯುತ್ತಾ ಅಂತ ಕೇಳೋದು ವಾಹನ ಬಂದು ಮುಂದಕ್ಕೆ ಹೋಗುತ್ತಾ ಅಂತ ಕೇಳೋದು ಯಾಕೆ ನಮ್ಗೆ ಕೆಟ್ಟದ್ದು ನೋಡಿ ಅಭ್ಯಾಸ ಆಗೋಗ್ಬಿಟ್ಟು ಅನ್ನೋ ಪ್ರಶ್ನೆ ಬರ್ತಾ ಇದೆ ಆ್ಯಕ್ಚುಲಿ ಪೆನ್ ಅಂದ್ರೆ ಏನರ್ಥ ಬರೆಯೋದಕ್ಕೆ ಇದು ಪೆನ್ ಅಲ್ಲ ಅದು ಬರೀದಿರೋ ಪೆನ್ ಅಂದ್ರೆ ಏನದು ಪೆನ್ನೇ ಅಲ್ಲ ಪೆನ್ ಆಭಾಸ ಅಷ್ಟೇ ಅದು ನಯ್ಯಾಕೆ ಗೊತ್ತಾಗದೆ ಏನು ಮಾಡ್ಕೊಂಡ್ಬಿಟ್ಟ ಅದನ್ನೇ ಅಭ್ಯಾಸ ಮಾಡ್ಕೊಂಡು ಕೊನೆಗೆ ಪ್ರಾಮಾಣ್ಯ ಹುಟ್ಟಕ್ಕೊಬ್ಬನು ಒಂದು ಗುಣ ಬೇಕು ಅಂದರೆ ಅಪ್ರಾಮಾಣ್ಯಂ ದೋಷಜನ್ಯಂ ಪ್ರಾಮಾಣ್ಯಂ ಗುಣಜನ್ಯಂ ದೋಷಜನ್ಯತ್ವ ಅಂದರೆ ಎಲ್ಲಿಂದ ಬಂತು ಅನಿತ್ಯತ್ವ ಇದ್ದಲ್ಲಿ ದೋಷಜನ್ಯತ್ವ ಇರುತ್ತೆ ನಿತ್ಯತ್ವ ಇದ್ದಲ್ಲಿ ಏನಿಲ್ಲ ದೋಷಜನ್ಯತ್ವ ಎಲ್ಲ ಸರಿಗೋಯ್ತು ಆದರೆ ಪ್ರಾಮಾಣ್ಯಂ ಗುಣಜನ್ಯಂ ಯಾವುದು ಗುಣ ಆಪ್ತೋಕ್ತತ್ವ ಆದಿ ರೂಪ ಗುಣ ಇರಬೇಕು ಅದಿಲ್ವೇ ಇಲ್ವಲ್ಲ ವೇದಗಳಿಗೆ ಅಂತ ಕೇಳಿದರೆ ತಪ್ಪದು ಗುಣ ಅಂಬೋದು ಏನಾಗಿದೆ ವಸ್ತುಗಳಲ್ಲಿ ಇಂದ್ರಿಯಗಳಲ್ಲಿ ಚಕ್ಷುಸ್ ಅಂದ್ರೆ ಏನರ್ಥ ರೂಪಜನನ ಶಕ್ತಿ ಹೊಂದಿರೋದು ಅಂತಲೇ ಅರ್ಥ ಇನ್ನೊಂದು ಗುಣ ಬೇಕಿಲ್ಲ ಅದಕ್ಕೆ ಅದು ಕೂಡ ಸರಿಯಾದ ರೂಪಜ್ಞಾನನೇ ಕೊಡೋದು ಎರಡನೇದದು ವಾಹನ ಆದರೆ ಸರಿಯಾಗಿಯೇ ಹೋಗೋದು ಪೆನ್ನು ಸರಿಯಾಗಿಯೇ ಪೆನ್ನು ಬರೆಯೋದಿಲ್ಲ ಅಂದರೂ ಪೆನ್ನಲ್ಲ ಸರಿಯಾಗಿ ಬರೆಯೋದಿಲ್ಲ ಅಂದರೆ ಏನರ್ಥ ಮತ್ತೆ ಪೆನ್ನಲ್ಲ ಪೆನ್ನಲ್ಲ ಅಂತ ಹೇಳಬೇಕಾದ್ರೆ ಎರಡು ಕಾರಣ ಬರೀದೇ ಇರುವಿಕೆ ತಪ್ಪಾಗಿ ಬರೆಯೋದು ಎರಡೂ ಕೂಡ ಇರಬಾರದಲ್ಲಿ ಆದ್ದರಿಂದ ಪ್ರಾಮಾಣ್ಯ ಅಂತ ಹೇಳಿದರೆ ಅದು ಗುಣಜನ್ಯವಾದದ್ದಲ್ಲ ಯಾವುದರಿಂದ ಇರುತ್ತದೋ ಸ್ವಾಭಾವಿಕವಾಗಿದೆ ಇದು ಎಷ್ಟು ಇಂಪಾರ್ಟೆಂಟ್ ಇದು ಇದು ಒಪ್ಪದೆ ಹೋದರೆ ಎಷ್ಟು ಅನ್ವಸ್ತದ ಏನು ದೋಷ ಬರುತ್ತೆ ಅಂತ ಹೇಳಿದರು ಪ್ರಾಮಾಣ್ಯರನ್ನು ಸ್ವತಃ ಯಾಕೆ ಅನ್ಯಥಾ ಅನವಸ್ಥಾನ ತತ್ವ ನಿರ್ಣಯದಲ್ಲಿ ಎಷ್ಟು ಒಳ್ಳೆ ವಾಕ್ಯ ಕೊಟ್ಟು ಅದು ಡಿಟೇಲ ಟೀಕಾ ಬರೆದಿದ್ದಾರೆ ಅನವಸ್ಥಾನ ಅನ್ನೋ ದೋಷ ಬರೋದ್ರಿಂದ ಪ್ರಾಮಾಣ್ಯಕ್ಕೆ ಸ್ವತಸ್ಥ ಒಪ್ಪಬೇಕು ಅದಕ್ಕೆ ಫೌಂಡೇಶನ್ ಇನ್ನೊಂದು ಫೌಂಡೇಶನ್ ಅರ್ಥ ಇಲ್ಲ ಏನರ್ಥ ಅದಕ್ಕೆ ಸೆಲ್ಫ್ ಸಪೋರ್ಟಿವ್ ಆ ಸ್ವತಃ ಅಂದ್ರೆ ಒಂದೇ ಸೆಲ್ಫ್ ಅಂದ್ರೆ ಒಂದೇ ಹೌದು ನಿಯಮ ಏನು ಯಾವುದಕ್ಕೆ ನಿತ್ಯವಾದ ಶಾಸ್ತ್ರ ನಿತ್ಯವಾದ ಶಾಸ್ತ್ರ ಅದು ಏನಾಗಿರ್ಬೇಕದು ಪ್ರಮಾಣ ಹಾಗೆ ಬರೀ ನಿತ್ಯ ಇದ್ದರೆ ಸಾಪ ತಮಯೋಗ್ಯ ನಿತ್ಯ ತಮಸ್ಸು ನಿತ್ಯ ಎಲ್ಲಿದೆ ಪ್ರಮಾಣ ಅದು ಬರೀ ನಿತ್ಯತ್ವ ಉಪಯೋಗ ಬರಲಿಲ್ಲ ವೇದಗಳಿಗೆ ನಿತ್ಯತ್ವ ಅಂದರೆ ಬರುತ್ತೆ ವೇದಗಳಿಗೆ ನಿತ್ಯತ್ವ ಅಂದರೆ ಪ್ರಾಮಾಣ್ಯ ಜನನ ಶಕ್ತಿನೂ ನಿತ್ಯ ಅಂತ ಅರ್ಥ ನಿತ್ಯ ಅಂದರೆ ಸ್ವಾಭಾವಿಕ ಅಂತ ಅರ್ಥ ಶಕ್ತಿಯು ನಿತ್ಯ ನಿತ್ಯತ್ವ ಇರಬೇಕು ಗೊತ್ತಾಯ್ತಾ ಹಾಲಿನ ಬಿಳಿ ಬಣ್ಣ ಹಾಲು ನಿತ್ಯ ಅಂದರೆ ಏನರ್ಥ ಬಿಳಿ ಬಣ್ಣ ನಿತ್ಯ ಅಂತ ಅರ್ಥ ಸೊ ಪ್ರಮಾಣಕ್ಕೆ ಪ್ರಾಮಾಣ್ಯ ಎಂಬುದೇನರ್ಥ ಈ ಹಾಲು ಬೆಳಗಿರ ಹಾಲು ಅಂತ ಹೇಳ್ಬೇಕಾ ಮತ್ತೆ ಯಾಕೆ ಹಾಲು ಅಂದ ತಕ್ಷಣ ಏನದು ಅದು ಪ್ರಮಾಣ ಅಂದರೆ ಏನರ್ಥ ಯಥಾರ್ಥ ಜ್ಞಾನ ಹುಡ್ಸೋದಕ್ಕೆ ಪ್ರಮಾಣ ಅಂತ ಕರೆಯೋದು ಪ್ರಮಾಣ ಆಗಬೇಕಾಗಿಲ್ಲ ಬೇರೆ ರೀತಿಯಿಂದ ಏನಾ ಈ ನಿಯಮ ಇಲ್ಲ ಎಲ್ಲಿದೆ ಅದಕ್ಕೆ ಇಲ್ಲಿ ಮಾತ್ರ ವೇದಗಳಿಗೆ ಏನಾದರೂ ಅದಕ್ಕೆ ಶಬ್ದಗಳು ನಿತ್ಯವಾದಾಗ ಏನಾಗಿರ್ಬೇಕದು ಪ್ರಮಾಣವಾಗಿರಲೇಬೇಕು ಬರೀ ವಸ್ತು ನಿತ್ಯತ್ವ ಬೇರೆ ಶಬ್ದ ನಿತ್ಯತ್ವ ಬೇರೆ ಶಬ್ದ ನಿತ್ಯ ಅಂತಾರೆ ಅಂದ್ರೇನು ಅನ್ಯರಿಂದ ಬರೆಯಲ್ಪಡದೇ ಇರಬೇಕೆ ಅದಿದ್ದಲ್ಲಿ ಏನಿರಬೇಕು ಪ್ರಾಮಾಣ್ಯ ಇರಲೇಬೇಕು ಅಪ್ರಾಮಾಣ್ಯಕ್ಕೆ ಅವಕಾಶ ಇಲ್ಲ ಪ್ಲಸ್ ಅಪ್ರಾಮಾಣ್ಯಕ್ಕೆ ಅವಕಾಶ ಇಲ್ಲ ಅಂದರೂ ಒಂದೇ ಪ್ರಾಮಾಣ್ಯ ಇದೆ ಅಂದರೂ ಒಂದೇ ದೇವರು ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂದರೂ ಒಂದೇ ದೋಷ ದೂರ ಅಂದರೂ ಒಂದೇ ದೋಷ ದೂರ ಅಂತ ಯಾತಕ್ಕೆ ಕರೀತಾರೆ ಎಕ್ಸ್ಪ್ಲನೇಷನ್ ಅಷ್ಟೇ ಇನ್ನೊಂದು ಗುಣ ಅಲ್ಲ ಅದು ಇದನ್ನು ಎಕ್ಸ್ಪ್ಲನೇಷನ್ ಅಷ್ಟೇ ಹೊರತು ಇನ್ನೊಂದು ಗುಣ ಅಂತ ತಿಳ್ಕೊಬಾರ್ದು ಅದನ್ನು ಅದೇ ರೀತಿಯೇ ಅಪ್ರಾಮಾಣ್ಯ ಇಲ್ಲ ಅಂದರೆ ಏನರ್ಥ ಪ್ರಾಮಾಣ್ಯ ಇದೆ ಅಂತಲೇ ಅರ್ಥ ಮತ್ತು ಇನ್ನೊಂದು ಕಾರಣ ಬೇಕಿಲ್ಲ ಅದಕ್ಕೆ ವೇದಾಹ ಕತ್ಲೆ ಇಲ್ಲ ಅಂದರೆ ಏನರ್ಥ ಬೆಳಕಿದೆ ಅಂತ ಅರ್ಥ ಸರಿಯಾದ ಬೆಳಕಿದೆಯಾ ಅಂತ ಮತ್ತೆ ಕೇಳಬಾರದು ಯಾಕೆ ಎಷ್ಟು ಕತ್ತಲೆ ಹೋಗಿದೆ ಅಷ್ಟು ಬೆಳಕಿರಲೇಬೇಕು ವೇದಾಹ ಉತ್ತಮಂ ಮಾನಂ ಇತ್ಯರ್ಥಃ ಆದ್ದರಿಂದ ನಿತ್ಯತ್ವಾತ್ ಮಾನಂ ಉತ್ತಮಂ ವೇದಗಳಿಗೆ ನಿತ್ಯತ್ವ ಇರೋದರಿಂದ ಅದಕ್ಕೆ ಅತ್ಯುತ್ತಮವಾದ ಪ್ರಮಾಣ ವೇದ ಆಗಿದೆ ಜ್ಞಾನ ಜನಕತ್ವಮೇವ ಅಸಿದ್ಧಮಿತ್ಯತಃ ಶ್ರೌತೆ ಇತಿ ಪ್ರಸ್ತಾವ ಶ್ರುತಯ ಇತಿ ವಾಚ್ಯೇ ವೇದ ಇತ್ಯುಕ್ತಿ ಮತ್ತೆ ಆಚಾರ್ಯರು ನಿತ್ಯ ವೇದಾಹ ಅನ್ನೋ ಪದ ಉಪಯೋಗಿಸಿದ್ದಾರೆ ನಿತ್ಯತ್ವಾತ್ ವೇದಾನ ಮಾನವ ಉತ್ತಮ ಅಂತ ಹೇಳಿದರಲ್ಲ ಅಲ್ಲಿ ಶ್ರುತಿ ಅನ್ಬೋದಾಗಿತ್ತು ವೇದಾಂತ ಯಾಕಂದ್ರು ಮತ್ತೆ ಎಷ್ಟು ಔಚಿತ್ಯ ತೋರಿಸ್ತಾರೆ ಅದಕ್ಕೆ ಏನೋ ಇತಿ ಅರ್ಥ ಎಲ್ಲಿದೆ ಮಾನಂ ಬಿಡಿಸ್ಕೋಬೇಕಂದ್ರೆ ವೇದಾಹ ಉತ್ತಮ ಮಾನಂ ಇತಿ ಅರ್ಥ ಇದು ಈ ರೀತಿಯಾದ ಅರ್ಥ ಜ್ಞಾನ ಜನಕತ್ವಮೇವ ಅಸಿದ್ಧಂ ವೇದಗಳು ನಿತ್ಯನೂ ಇರಲಿ ಶಬ್ದಗಳು ಆಗಿರಲಿ ಅದು ಜ್ಞಾನಜನಕ ಆದ್ದರಿಂದ ಯಥಾರ್ಥ ಜ್ಞಾನಜನಕ ಅಂದ್ರಿ ಜ್ಞಾನಜನಕತ್ವನೇ ಒಪ್ಪೋದಿಲ್ಲ ವೇದಗಳಿಗೆ ಜ್ಞಾನಜನಕತ್ವನೇ ಯಾತಕ್ಕೆ ಒಪ್ಪಬೇಕು ಅಂತ ಕೇಳಿದರೆ ಆಚಾರ್ಯ ಏನು ಪದ ಇಟ್ಟರೆ ಅದಕ್ಕೆ ಈ ಪ್ರಸ್ತಾವ ಶ್ರುತಯ ಇತಿ ವಾಚ್ಯೆ ಶ್ರುತಿ ಅಂತ ಪದ ಉಪಯೋಗಿಸಲಿಲ್ಲ ಆಚಾರ್ಯ ವೇದ ಅಂತ ಪದ ಉಪಯೋಗಿಸಿದರು ಯಾತಕ್ಕೆ ವೇದ ಶಬ್ದಕ್ಕೆ ಏನರ್ಥ ವೇದಯಂತಿ ಇತಿ ವೇದಾಹ ವೇದ ನಮ್ಮಂದ್ರೇನು ಜ್ಞಾನ ಅಂತ ತಿಳಿಸಿಕೊಡುತ್ತೇವೆ ಅಂತಲೇ ಅರ್ಥ ತಿಳಿಸಿಕೊಡುತ್ತೇವೆ ಅಂತ ಹೇಗೆ ಹೇಳ್ತೀರಿ ಅಂದರೆ ರೆಕಾರ್ಡರ್ ರೆಕಾರ್ಡ್ ಮಾಡುತ್ತೆ ಅಂದರೆ ರೆಕಾರ್ಡ್ ಶಬ್ದಕ್ಕೆ ಏನರ್ಥ ರೆಕಾರ್ಡ್ ಮಾಡಿ ರೆಕಾರ್ಡರ್ ಅಂತ ಕರೆಯೋದು ಆದ್ದರಿಂದ ವೇದ ಶಬ್ದ ತಿಳಿಸಿಕೊಡೋದಕ್ಕೆ ವೇದ ಅಂತ ಕರೆಯೋದರಿಂದ ವೇದಗಳಿರಲಿ ತಿಳಿಸಿಕೊಡುತ್ತೆ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಬಾರ್ದು ಅಂದರೆ ಒಂದೊಂದು ಪದದಲ್ಲಿ ಸ್ವಾರಸ್ಯ ಇದೆ ಅಂತ ಶ್ರುತಿ ಅಂದರೆ ಬರೀ ಕೇಳಿದ್ದು ಅಂತ ಆಗಿಬಿಡುತ್ತೆ ವೇದ ಅಂದರೆ ತಿಳಿಸಿಕೊಡೋದು ಅಂತ ಆಗುತ್ತೆ ಆದ್ದರಿಂದ ಜ್ಞಾನಜನಕತ್ವ ಎಲ್ಲಿಂದ ಬಂತು ಅಂದರೆ ವೇದ ಶಬ್ದದಲ್ಲೇ ಅರ್ಥ ಇದೆ ಅದರ ಒಪ್ಪೋದಿಲ್ಲ ಅಂತ ಹೇಳಿ ಕಾನೂನು ಒಪ್ಪೋದಿಲ್ಲ ಅಂತ ಹೇಳಿಬಿಡ್ತೀವ ಕಳ್ಳ ಕಾನೂನು ಒಪ್ಪೋದಿಲ್ಲ ಏನು ಮಾಡ್ತೀವಿ ನಾವು ಅದಕ್ಕೆ ಒಪ್ಪದೇ ಇರೋದು ಇನ್ನೊಂದು ಅಫೆನ್ಸ್ ಅಂತೇಳಿ ಶಿಕ್ಷೆ ಡಬಲ್ ಕೊಡ್ತಾರೆ ಹೊರತು ಒಪ್ಪೋದಿಲ್ಲ ಬಿಟ್ಬಿಡೋದಿಲ್ಲ ಅದಕ್ಕೇನು ಮಾಡೋಕೆ ಒಪ್ಪೋದಿಲ್ಲ ಅನ್ನೋನ್ನ ಒಪ್ಪಿಸ್ತೇವೆ ಅದನ್ನು ಮೊದಲು ಏನು ಮಾಡ್ಬಿಡ್ತೀವಿ ಆರಂಭದಲ್ಲಿರೋದೇನು ತತ್ವನಿರ್ಣಯ ಏನದು ಅಪೌರುಷೇಯತ್ವಾ ವೇದಸ್ಯ ಮುಂದೆ ಡಿಟೇಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅದು ಅಂದಮೇಲೆ ಅದನ್ನೆಲ್ಲ ಹೇಳಿದ್ಮೇಲೆ ಒಪ್ಪೋದಿಲ್ಲ ಅಂದರೆ ಇಲ್ಲ ದಡ್ಡ ಆಗಿರ್ಬೇಕು ಇಲ್ಲ ದುಷ್ಟ ಆಗಿರ್ಬೇಕು ಎರಡರಲ್ಲೂ ದಡ್ಡನಿಗೆ ಏನಾಗೋದಿಲ್ಲ ಅರ್ಥ ಆಗೋದಿಲ್ಲ ದುಷ್ಟನಿಗೆ ಅರ್ಥ ಮಾಡ್ಕೊಳ್ಳೋ ಮೆಂಟ್ಯಾಲಿಟಿನೇ ಇಲ್ಲ ಅವನಿಗೆ ಆದ್ದರಿಂದ ಅವ್ರು ಬಿಟ್ಟರೆ ಉಳಿದ್ಬಿಡಿದ್ರೆ ಅರ್ಥ ಆಗಲೇಬೇಕಲ್ಲ ಅದು ಅಜ್ಞಾನ ಮಿಥ್ಯಾಜ್ಞಾನ ಈ ಕಣ್ಣಿದ್ದವನಿಗೆ ಕಾಣಬೇಕು ಅಂತೀವಲ್ಲ ಹಾಗೆ ಈ ಕುರುಡರ ವಸ್ತು ಕಾಣೋದಿಲ್ಲ ಅಂತ ನಿನ್ನ ಕಾಣೋದು ನೆನಪಾಗಿಲ್ಲ ಅಂದ್ಬಿಡ್ತೇವ ಹಸರಿ ಆಗಿದ್ರೆ ಕಾಣೋದಿಲ್ಲ ಅಂತ ಬೆಂಕಿ ಮುಂದಿಟ್ವಿ ಮುಟ್ಟೆ ಟುಟ್ಟು ಆ ಅಂದ ಕಾಣೋದಲ್ಲಿ ಯಾಕೆ ಸುಡ್ತು ಅಂತ ಕೇಳಿದರೆ ಬೆಂಕಿ ಕಾಣಲಿ ಕಾಣದೇ ಇರಲಿ ಬೆಂಕಿ ಏನು ಮಾಡುತ್ತೆ ಆಬ್ಜೆಕ್ಟಿವ್ ಎಕ್ಸಿಸ್ಟೆನ್ಸ್ ಇದ್ದಾಗ ತನ್ನ ಫಂಕ್ಷನಿಂಗ್ ಕೆಪಾಸಿಟಿ ತೋರಿಸ್ಬಿಡುತ್ತೆ ಗೊತ್ತಾಯ್ತಾ ವೇದಗಳು ಹಾಗೆ ಇವೆಲ್ಲ ತಿಳ್ಕೊಂಡಷ್ಟು ನಮಗೇನಾಗುತ್ತೆ ವೇದಗಳ ನಂಬಿಕೆ ಜಾಸ್ತಿ ಆಗುತ್ತೆ ಆ ವೇದೋಕ್ತವಾದ ಕರ್ಮ ಮಾಡಬೇಕು ಅನಿಸುತ್ತಾಗ ಅವ್ರು ಪ್ರಾಮಾಣ್ಯ ಬಂದ ಮೇಲೆ ಹೇಳಿದ ಮಾತು ಕೇಳಬೇಕು ಅನಿಸುತ್ತೆ ಇವತ್ತು ಜನ ಯಾತಕ್ಕೆ ಕೇಳೋದಿಲ್ಲ ಅಂದರೆ ವೇದ ಹೇಳಿದೆ ಅಂತ ಗೊತ್ತಿಲ್ಲ ಫಸ್ಟು ವೇದಗಳು ಪ್ರಮಾಣ ಅಂತ ಇನ್ನೊಂದು ಗೊತ್ತಿಲ್ಲ ಇದೆಲ್ಲ ಅರ್ಥ ಮಾಡಿಕೊಂಡೇ ತಿಳಿಯುತ್ತೆ ವೇದಾಹಿಯೇವ ಏನಂ ವೇದಯಂತಿ ತಸ್ಮಾದ್ ಆಹುರ್ವೇದಾಹ ವೇದಗಳಿಗೆ ವೇದ ಅಂತ ಕರೆಯೋದಕ್ಕೇನು ಕಾರಣ ವೇದಾಹಿಯೇವ ಏನಂ ವೇದಯಂತಿ ಅವು ತಿಳಿಸಿಕೊಡುತ್ತೆ ಅನ್ನೋ ಕಾರಣಕ್ಕೆ ವೇದ ಅಂತ ಕರೀತಿರೋದು ತಸ್ಮಾದ್ ಆಹುರ್ವೇದಾಹ ಇತ್ಯಾದೇಹೇ ವಿದುಧಾತ್ವರ್ಥ ಜ್ಞಾನಜನಕತ್ವ ದ್ಯೋತನಾಯ ವಿಧ ಅನ್ನೋ ಧಾತುವಿನಿಂದ ವೇದ ಅನ್ನ ಬಂದಿದೆ. ಅದಕ್ಕೇನರ್ಥ ಇದೆ? ಜ್ಞಾನ ಜ್ಞಾನಜನಕ ಅಂತಲೇ ಅದಕ್ಕೆ ಅರ್ಥ. ತಥಾಚ ಬೋಧಕತ್ವಾತ್ ದೋಷಾಭಾವೇನ ವಿಪರೀತ ಬೋಧಕತ್ವಭಾವಾತ್ ವೇದಾಹ ಉತ್ತಮಂ ಮಾನಮಿತ್ಯರ್ಥ. ಒಟ್ಟೇನದು ಹೇಳಿದಾಗಾಯಿತು, ವೇದಗಳು ಬೋಧಕವಾಗಿವೆ, ಅವು ದೋಷಗಳನ್ನು ಹೊಂದಿಲ್ಲ, ವಿಪರೀತ ಬೋಧ ಮಾಡತಕ್ಕಂಥ ಕಾರಣ ಇಲ್ಲ, ಪ್ರಾಮಾಣ್ಯಂ ಸ್ವತಃ, ಆದ್ದರಿಂದ ವೇದಗಳು ಅತ್ಯುತ್ತಮವಾದ ಪ್ರಮಾಣವಾಗಿದೆ. ಇದು ಯಾತಕ್ಕೆ ಬಂತಿದು, ಈ ವಿಷಯ ಯಾತಕ್ಕೆ ಬಂತು ವೇದ ನಿತ್ಯತ್ವ? ಇಲ್ಲಿ ಇದೇ ಪ್ರಶ್ನೆಗಳು ಪರೀಕ್ಷೆ ಮಾಡೋದು ಹಾಗೆ, ವೇದ ನಿತ್ಯತ್ವ ಯಾತಕ್ಕೆ ಬಂತು ಇದ್ದಕ್ಕಿದ್ದ ಹಾಗೆ ಅಂತ ಕೇಳಿದರೆ, ನಾವೇನು ಮಾಡಿದ್ವಿ, ಬೇರೆ ಸ್ಮೃತಿಗಳಿಗೆ ವಿರೋಧ ಬರುತ್ತೆ ಅಂತ ಪ್ರಶ್ನೆ ಮಾಡಿದಾಗ, ಬೇರೆ ಸ್ಮೃತಿಗಳೇ ಅವಕ್ಕೆ ವಿರೋಧ ಬಂದರೆ ನಾವೇನು ಕೇರ್ ಮಾಡಬೇಕಾಗಿಲ್ಲ ಅಂತ ಹೇಳಿದರು. ಯಾಕೆ? ವೇದಕ್ಕೆ ಅನುಕೂಲವಾಗಿದೆ ನಮ್ಮ ಸ್ಮೃತಿಗಳು ಅಂದರು. ವೇದನೆ ಯಾತ ತಕ್ಕೋಬೋದು ಪ್ರಶ್ನೆ ಕೇಳಿದ, ಅದಕ್ಕೆ ಉತ್ತರ ಬಂತು. ಇಲ್ಲವೋ ಇದ್ದಕ್ಕಿದ್ದಾಗ ವೇದ ನಿತ್ಯತ್ವ ಯಾತಕ್ಕೆ ಬಂತು ಅಂತ ಕೇಳೋದಕ್ಕೆ ಹೋದರೆ ಉತ್ತರ ಕೊಡಬೇಕಾದ್ರು. ಮುಕ್ತಂಚ ಜೈಮಿನಿ ಸೂತ್ರೇ ಔತ್ಪತ್ತಿಗಸ್ತು ಶಬ್ದಸ್ಯ ಅರ್ಥೈರ ಸಂಬಂಧ ತಸ್ಯ ಜ್ಞಾನ ಉಪದೇಶೋ ವ್ಯತಿರೇಕಶ್ಚ ಅರ್ಥೈರ ಉಪಲಬ್ಧೇ ತತ್ ಪ್ರಾಮಾಣ್ಯಂ ಇತ್ಯಾದಿ. ಜೈಮಿನ ಸೂತ್ರನೇ ಇದೆ, ಜೈಮಿನಿ ಸೂತ್ರ ಒಂದು ಉದ್ದೇಶವೇ ಸೂತ್ರ. ಜೈಮಿನಿಗಳ ಮಾತು ಪ್ರಮಾಣ ಏನಂತಿದೆ ಇಲ್ಲಿ, ಶಬ್ದಗಳಿಗೆ ಅರ್ಥ ತಿಳಿಸಿಕೊಡ್ತಕ್ಕಂಥ ಸಾಮರ್ಥ್ಯ, ಸರಿಯಾದ ಅರ್ಥನೇ ಹೇಳ್ತಕ್ಕಂಥ ಸಾಮರ್ಥ್ಯ, ಔತ್ಪತ್ತಿಕ ಸ್ವಾಭಾವಿಕ ಅಂತ ಅರ್ಥ. ಉತ್ಪತ್ತಿ ಔತ್ಪತ್ತಿಕ ಸ್ವಾಭಾವಿಕವಾಗೇ ಇರುತ್ತೆ ಅಂತ ಸೂತ್ರ ಹೇಳ್ತಾ ಇದೆ. ಯಾಕೆ ಜೈಮಿನಿನ ಕೋಟ್ ಮಾಡ್ತಾರೆ ಅಂದರೆ, ಅವ್ರು ಯಾರವರು? ಥರ್ಡ್ ಪಾರ್ಟಿ ಅವ್ರು ಹೇಳಿದಾಗ ಏನು ಮಾಡಬೇಕಾಗ? ಒಪ್ಪಬೇಕು. ಆಪೋಸಿಟ್ ಪಾರ್ಟಿ ಸಪೋರ್ಟ್ ಮಾಡಿದಾಗ ಅವ್ರ ಮಾತಿಗೆ ಏನಾಗುತ್ತೆ? ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಕರಿತೇವೆ. ಥರ್ಡ್ ಪರ್ಸನ್ ಹೇಳಿದಾಗ ಏನಾಯ್ತು? ಅಲ್ಲಿಗೆ ನ್ಯೂಟ್ರ್ ಅಂತಾನೆ ಅಂತ ಇವ್ರು ಒಪ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ಇಲ್ಲ ಅದು ತರ್ಕಕ್ಕೆ ಉದಯನಾದಿಗಳು ಇದು. ಜೈಮಿನಿಗಳು ವೈದಿಕ ತರ್ಕ, ವೈದಿಕ ಮೀಮಾಂಸ ಇದು. ಆದರೆ ಇವರೇನು ಮಾಡಿದ್ದಾರೆ? ಅವೈದಿಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನವರೆಲ್ಲ. ಅದೇ ತರ್ಕ ಕೂಡ ಬ್ರಹ್ಮ ತರ್ಕ, ಅದು ಶ್ರೇಷ್ಠವಾದ ತರ್ಕನೇ. ಬಟ್ ಇವರಿಗೆ ಬ್ರಹ್ಮ ತರ್ಕ ಅರ್ಥ ಆಗೋದಿಲ್ಲ, ಉದಯನ ತರ್ಕ ಹಾಗೆಲ್ಲ ತಿಳ್ಕೊತಾರೆ. ತತ್ ಪ್ರಾಮಾಣ್ಯ ಔತ್ಪಸ್ತಿಕತ್ವ ಶಬ್ದಸ್ಯ ಅರ್ಥೇನ ಸಂಬಂಧ. ಶಬ್ದ ಅಂದರೆ ಶಬ್ದ, ಅರ್ಥ ಅಂದರೆ ವಿಷಯ. ಶಬ್ದಕ್ಕೆ ವಿಷಯ ಹೇಳಿಕೊಡ್ತಕ್ಕಂಥ ಶಕ್ತಿ ಔತ್ಪತ್ತಿಕ ನ್ಯಾಚುರಲ್ ಆಗಿದೆ. ತಸ್ಯ ಜ್ಞಾನಂ ಉಪದೇಶೋ ವ್ಯತಿರೇಕಶ್ಚ ಅರ್ಥೇನ ಉಪಲಬ್ಧೇ ತತ್ ಪ್ರಾಮಾಣ್ಯಂ ಇತ್ಯಾದಿ. ಅದನ್ನೆಲ್ಲ ಸರಿಯಾಗಿ ನಾವು ಅನ್ವಯ ವ್ಯತಿರೇಕ ನೋಡಿಕೊಂಡು ತಿಳ್ಕೊಂಡಾಗ ಸ್ಪಷ್ಟ ಆಗುತ್ತೆ ಅಂತ ಸೂತ್ರ ಹೇಳಿದೆ. ಮುಂದೆ ಹೇಳ್ತಾರೆ, ವೇದಾಹ ಇತ್ಯುಕ್ತ್ಯಾ ವೇದಾಹೇವ ಏನಂ ವೇದಯಂತಿ ಇತಿ ಶ್ರೌತಿ ಸೂಚನೇನ. ಆಚಾರ್ಯರಿಂದ ಅದಕ್ಕೆ ಅರ್ಥನೂ ಹೇಳಿದರು, ವೇದಾಹೇವ ಏನಂ ವೇದಯಂತಿ ತಸ್ಮಾದಾಹುರ್ವೇದಾಹ ಇತ್ಯಾದಿ ಪ್ರಮಾಣವನ್ನು ಕೂಡ ಕೊಟ್ಟಂತೆ ಆಯಿತು. ಇತಿ ಶ್ರುತಿ ಸೂಚನೇನ ಮಾನಾಂತರ ಸಂವಾದ ಅನಪೇಕ್ಷಮೇವ ವೇದ ಪ್ರಾಮಾಣ್ಯಮಿತಿ ಸೂಚಿತಂ. ಸೊ ವೇದಗಳಿಗೆಂದು ಕೂಡ ಇನ್ನೊಂದು ಪ್ರಮಾಣವನ್ನು ಕೊಟ್ಟು ಸಪೋರ್ಟ್ ಮಾಡೋಕ್ಕೆ ಹೋಗ್ಕೊಡೋದು. ಗೌರ್ಮೆಂಟ್ ಆರ್ಡರ್ ಬಂದಿದೆ, ಅದಕ್ಕೊಂದು ಎಲ್ ಇ ಡಿ ತೋರಿಸೋದ್ರೆ ಏನು ಮಾಡಬೇಕು? ಅದಕ್ಕೆ ಆರ್ಡರ್ ಏನದು? ಸೆಲ್ಫ್ ವ್ಯಾಲಿಡ್. ಇನ್ನೊಂದು ಯಾವುದೋ ಆರ್ಡರ್ ಬಂತು, ಈ ಆರ್ಡರ್ಗೆ ಏನಾಗಿರಬೇಕದು? ಗೌರ್ಮೆಂಟ್ದಲ್ಲ, ಇದಕ್ಕೇನಾಗಿರಬೇಕದು? ಕನ್ಕರೆನ್ಸ್ ಇರಬೇಕು, ಇಲ್ಲದೆ ಹೋದರೆ ತಪ್ಪಾಗುತ್ತೆ. ಆ ದೃಷ್ಟಿಯಲ್ಲಿ ವೇದಗಳು ಸ್ವತಃ ಪ್ರಮಾಣ. ಮಾನಾಂತರ ಸಂವಾದ ಅನಪೇಕ್ಷಮೇವ, ಇನ್ನೊಂದು ಪ್ರಮಾಣದ ಸಂವಾದವನ್ನು ಅಪೇಕ್ಷಿಸದೇನೆ ವೇದಗಳು ನಿರಪೇಕ್ಷವಾಗಿ ಪ್ರಾಮಾಣ್ಯವನ್ನು ಹೊಂದಿವೆ ಅಂತ ಅರ್ಥ. ಏವಂಚ ಸತಿ ಪ್ರಾಮಾಣ್ಯ ವಿಸಂವಾದ ಕರ್ತೃವೈಗುಣ್ಯಾಧಿಕೃತ ಇತಿ ಕಲ್ಪ್ಯಂ ಅಧಿಕಾರಿಣಾಂ ಫಲೋಪಲಂಭಾದಿತಿ ಭಾವೇನ ಉತ್ತಮಮಿತ್ಯುಕ್ತಂ. ವೇದಗಳು ಪ್ರಮಾಣ ಯಾತಕ್ಕೆ? ಅದಕ್ಕೆ ಸ್ವತಃ ಅಂತ ಹೇಳಿದರು. ವೇದಗೃಹಿತವಾದ್ದರಿಂದ ವೈದಿಕ ಸ್ಮೃತಿಗಳು ಕೂಡ ಪ್ರಮಾಣ ಅಂತಾಯಿತು. ಆದ್ದರಿಂದ ಪಾಶುಪತಾದಿ ವೈದಿಕವಲ್ಲದೇ ಇರತಕ್ಕಂಥ ಸ್ಮೃತಿಗಳಿಗೆ ಈ ವಿಷ್ಣುವಿನ ಅನಂತಗುಣ ಪೂರ್ಣತ್ವ ಅನ್ನೋದು ವಿರುದ್ಧವಾದ್ದರಿಂದ ಒಪ್ಪೋದಿಲ್ಲ ಅಂತ ಹೇಳಿಕೊಡೋದು. ಯಾತಕ್ಕೆ? ಅವು ಅಪ್ರಮಾಣ. ಯಾತಕ್ಕೆ? ವೈದಿಕ ಸ್ಮೃತಿಗಳಿಗೆ ವಿರುದ್ಧವಾದ್ದರಿಂದ. ವೈದಿಕ ಸ್ಮೃತಿಗಳು ಪ್ರಮಾಣ. ಯಾತಕ್ಕೆ? ವೇದ ಗೃಹೀತವಾದ್ದರಿಂದ, ವೇದ ಪ್ರಮಾಣವಾದ್ದರಿಂದ, ವೇದ ಯಾತಕ ಪ್ರಮಾಣ ನಿತ್ಯವಾದ್ದರಿಂದ. ಅದೆಲ್ಲ ಸಿದ್ಧ ಆಯಿತು. ಇನ್ನೊಂದು ಪ್ರಶ್ನೆ ಉಳ್ಕೊಳ್ತು, ಫಲವಿಸಂವಾದ ಅಂದ್ರೇನು? ಹೇಳಿರೋ ಫಲ ಆಗದೇ ಇರೋದು. ಆದ್ದರಿಂದ ನಾ ಪಾಶುಪತಾದಿ ಸ್ಮೃತಿಗಳಲ್ಲಿ ಹೇಳಿದ ಫಲ ಆಗಿದೆ, ಆ ವೈದಿಕ ಸ್ಮೃತಿಗಳು ಆಗಿಲ್ಲ ಅಂತ ಹೇಳಾಗಿಲ್ಲ. ಇನ್ನೂ ಆ್ಯಕ್ಚುಲಿ ಏನಾಗಿದೆ? ಪಾಶುಪತಾದಿ ಸ್ಮೃತಿಗಳಲ್ಲಿ ಹೇಳಿರೋದೇ ಆಗಿಲ್ಲ, ವೈದಿಕ ಸ್ಮೃತಿಗಳೆಲ್ಲ ಹೇಳಿರೋದು ಆಗಿದೆ. ನೆಕ್ಸ್ಟ್ ಇದು ಫಲಶ್ರುತಿ ಬರೆಯೋದು, ಅದಕ್ಕೇನೆ ಫಲಶ್ರು ಎಲ್ಲರಿಗೂ ಫಲಶ್ರುತಿ ಅಂತ ಹೇಳ್ತಾರೆ. ಫಲಶ್ರುತಿ ಅನುಭವಕ್ಕೆ ಬಂದಮೇಲೆ ಅದೆಲ್ಲ ಸತ್ಯ ಅಂತ ಆಗುತ್ತೋ ಇಲ್ಲೋ? ಆದ್ದರಿಂದ ಸರಿ ಆಗುತ್ತೆ ಕದ. ವೇದಿಕ ಸ್ಮೃತಿಗಳು ಹೇಳಿದ ಕೆಲಸ ಮಾಡಿದಾಗಲೂ ಆಗಿಲ್ಲ ಎಷ್ಟೋ ಸಲ. ಉದಾಹರಣೆಗೆ ಯಾರೋ ಪುತ್ರ ಕಾಮೇಷ್ಠಿ ಮಾಡಿದರು, ದಶರಥನಿಗಾಯಿತು ಅವರಿಗಾಯಿತು ಸರಿ, ಇನ್ನು ಎಷ್ಟೋ ದಿನಕ್ಕಾಗಿಲ್ಲ ಅದು. ಅಂದಮೇಲೆ ಏನರ್ಥ? ಅಪ್ರಮಾಣ ಅಂತ ಆಯ್ತಲ್ಲ. ಥೇರ್ಫೋರ್ ಫಲ ಹೇಳಿದ ಫಲದ ವಿಚಾರ ತಗೊಂಡ್ರು ಕೂಡ ವೇದಗಳಲ್ಲಿ ಹೇಳಿದ್ದು ಸುಳ್ಳಾಗಿದೆ. ಯಾವುದೋ ಒಂದು ಕೆಟ್ಟ ಹತ್ತಿರಕ್ಕೆ ಹೋಗಿದ್ದ, ಬರ್ತಾ ವಾಪಸ್ ಆಕ್ಸಿಡೆಂಟ್ ಆಯಿತು ಹೋಗಿಬಿಟ್ಟ. ನೋಡಿದ್ರ ಕೆಟ್ಟ ಸ್ಥಳಕ್ಕೆ ಹೋಗಿದ್ದೆ, ಆಕ್ಸಿಡೆಂಟ್ ಹೋಗಿದ ಅಂತ ಹೇಳಿದರು. ಆದರೆ ತಿರುಪತಿಗೆ ಹೋಗಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋದವರು ಇದ್ದಾರೆ. ಆದ್ದರಿಂದ ತಿರುಪತಿ ಹೋಗಿ ಕೆಟ್ಟದ್ದ, ಅವನೊಡನೆ ಕೆಟ್ಟ ನಮಗೆ ಗೊತ್ತಿಲ್ಲ. ತಿರುಪತಿ ಕೆಟ್ಟದ್ದ ಇಲ್ಲ, ಯಾಕೆ ಅಂತ ಕೇಳಿದರೆ ತಿರುಪತಿ ವ್ಯಾಲಿಡ್ ಅಂತ ಡಾಕ್ಯುಮೆಂಟ್ ಎವಿಡೆನ್ಸ್ ಇದೆ, ಇದಕ್ಕೆ ಎವಿಡೆನ್ಸ್ ಇಲ್ಲ. ಆದ್ದರಿಂದ ಇದು ಕೆಟ್ಟ ಜಾಗಕ್ಕೆ ಹೋಗಿ ಬಂದಿದ್ದಕ್ಕೆ ಸತ್ತ, ಕಾರಣನೇ ಬೇಕಿಲ್ಲ. ಇಲ್ಲ ಹಾಗೆ ಹೇಳಬಾರ್ದು, ಯಾಕೆ ಅದು ಕೆಟ್ಟ ಜಾಗ ಒಳ್ಳೆ ಜಾಗ ಅಂತ ಪ್ರೂವ್ ಆಗಿಬಿಟ್ಟಿದೆ. ಈಗ ಇವನು ಸತ್ತ ಅಂದ್ರೆ ಇವನಲ್ಲಿ ಏನೋ ತಪ್ಪಿದೆ ಅರ್ಥಾತ್. ಯಾರಲ್ಲಿ ತಪ್ಪಿಲ್ಲ, ಅದು ಕ್ಷೇತ್ರದ ತಪ್ಪಲ್ಲ. ಯಾರು ತಪ್ಪದು? ಇವನು ತಪ್ಪು. ಅರ್ಥ ಆಯ್ತಾ? ಈಗ ಹ್ಯಾ ಹುಡುಕ್ಬೇಕು ಗೊತ್ತಾಗಿ ಒಂದು ಪ್ರೂವ್ ಆಗಿಬಿಟ್ಟಿದೆ. ಈಗ ಅಲ್ಲಿ ಪ್ರೂವ್ ಆಗಿಲ್ಲ. ಫಸ್ಟು ಪ್ರೂವ್ ಆಗದೇ ಇರೋ ಕೇಸ್ಗೆ ನಾವು ಏನಾದರೂ ಕಾರಣ ಕೊಡಕ್ಕೆ ಹೋದರೆ ಅದನ್ನೇ ಕ್ವಶನ್ ಮಾಡ್ತೀವಿ ಫಸ್ಟ್ ನಾವೀಗ. ಅದು ಒಳ್ಳೆ ಕ್ಷೇತ್ರ ಅಲ್ಲ, ಹೋಗಿದ್ದ ಪಾಪ ದುಃಖ ಅನುಭವಿಸಿದೆ, ಮುಗಿದೋಯ್ತು. ಆದರೆ ಕೆಟ್ಟ ಕ್ಷೇತ್ರಕ್ಕೆ ಹೋದಾಗ ಆ ರೀತಿ ಹೇಳ್ಬೋದು. ಒಳ್ಳೆ ಕ್ಷೇತ್ರಕ್ಕೆ ಹೋದಾಗ ಮಾತ್ರ ಕ್ಷೇತ್ರದ ದೋಷ ಇಲ್ಲ. ಯಾಕೆ? ಲೌಕಿಕರಿಂದ ಅಧ್ಯಾತ್ಮದವರೆಗೂ ಕೂಡ ಎಲ್ಲ ಕ್ಯೂ ನಿಂತಾಗಿಬಿಟ್ಟಿದೆ ಅದಕ್ಕೆ ಆ ದೋಷ. ಮತ್ತು ಇವನು ಸಾಯತ್ತು ತಪ್ಪು ಸತ್ತಿದ್ದು ಸುಳ್ಳಲ್ಲ, ಸತ್ಯದ ನಿಜನೇ. ಅದು ಬೇರೆ ಕಾರಣ ಇದೆ, ಅದನ್ನು ಹೇಳ್ತಾರೆ. ಕರ್ತವ್ಯನ ವೈಗುಣ್ಯ ಇದೆ, ಅಧಿಕಾರದಲ್ಲಿ ಅರ್ಹತೆ ಇಲ್ಲ ಅವನಿಗೆ. ಅರ್ಹತೆ ಇಲ್ಲದಿದ್ದರೆ ಏನಾಯ್ತು? ಅದು ಫಲ ಕೊಟ್ಟಿಲ್ಲ ಅಷ್ಟೇ ಹೊರತು, ಅರ್ಹತೆ ಇದ್ದಿದ್ದರೆ ಫಲ ಕೊಡ್ತಿತ್ತು. ಅದಕ್ಕೆ ಮಧ್ವಜ ಏನಂತ ಹೇಳಿತು ಆಚಾರ ದ್ವಾರಕೆಗೆ ಹೋದ ಕಾಲಕ್ಕೆ ಗಲಾಟೆ ಮಾಡಿದ್ದು ಒಬ್ಬ ಗೌಡ. ಏನಂತ? ಯಾವ ಔಷಧಿ, ಏನು ಔಷಧಿ ಸೂಕ್ತ ಇದೆ? ಒಂದು ಮೊಳಕೆನ ನೀರು ಇಲ್ಲಿಟ್ಟುಬಿಟ್ಟು ಸೂಕ್ತ ಹೇಳಿದರೆ ತಕ್ಷಣ ಅಂಕುರ ಬರಬೇಕು ಅಂಥೇಳಿ ನಾನು ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದೇನೆ, ಏನೇನೂ ಆಗಿಲ್ಲ. ಆದ್ದರಿಂದ ವೇದಗಳ ಅಪ್ರಮಾಣ ಅಂತ ಹೇಳಿದ್ದ. ಅವಾಗೇನು ಅವನ ಮುಂದೆ ಏನು ಉಪಯೋಗ ಬರೋದಿಲ್ಲ. ವೇದಗಳ ನಿತ್ಯತ್ವ ಪ್ರಮಾಣ ವಾಕ್ಯಾರ್ಥ ಅರ್ಥ ಆಗೋದಿಲ್ಲ ಅವನಿಗೆ. ಏನು ತೋರಿಸ್ಬೇಕು ಅವನಿಗೀಗ? ಫಲ ತೋರಿಸ್ಬೇಕೆ. ತಕ್ಷಣ ಆಚಾರ್ಯ ಏನು ಮಾಡಿಬಿಟ್ರು? ತಕ್ಷಣ ಹೇಳಿದರು, ವೇದದಲ್ಲಿ ತಪ್ಪಿಲ್ಲ, ನಿನಗೆ ಯೋಗ್ಯತೆ ಇಲ್ಲ, ವೇದ ಉಚ್ಚಾರ ಅರ್ಹತೆಯೇ ನಿನಗಿಲ್ಲ, ಅದಕ್ಕಾಗಲಿಲ್ಲ. ಅದಕ್ಕೆ ಅವನು ಹೇಳಿದ, ಯಾಕಿಲ್ಲ ಅಂತ ಕೇಳಿದರೆ, ತೋರಿಸ್ತೇನೆ ನೋಡು, ಹಾಗೆ ಯಾರೂ ಇಲ್ಲವೇ ಇಲ್ಲ ಅದಕ್ಕೆ ನಮ್ಮ ಕೈಲೇ ಕೊಡು ಅಂತ ಹೇಳಿದ. ಯಾರೋ ಕರ್ಕೊಬರ್ತೀರಿ ಅಂತ ಹೇಳಿದ ಆಚಾರ್ಯ. ನೆಲದ ಮೇಲೆ ಕೂಡ ಇಡಲಿಲ್ಲ, ಕೈಲೇ ಇಟ್ಕೊಂಡ್ರು, ಕರಪಲ್ಲವೇನು ಇಟ್ಕೊಂಡು ಹೇಳಿದರು. ಮುಗಿಯೋ ಹೊತ್ತಿಗೆ ಏನು ಬಂದರೆ ಸಾಕಾಗಿತ್ತು? ಅದು ಬರೀಕೆ ಅಲ್ಲ, ಗಿಡ ಬಂದು ಬೋಳ ಬಂದು ಒಂದು ಕಾಳು ತೊಗೊಂಡು ನೂರಾರು ಕಾಳು ಮಾಡಿಕೊಟ್ಬಿಟ್ರು. ಅದು ಹೆಸರು ಕಾಳು ಅಂತ ಅರ್ಥನೂ ಬರೀತಾರೆ ಮಧ್ವೆ ಭಾವಪ್ರಕಾಶಿಕೆಯಲ್ಲಿ. ಬರೀರೆ ಭಾವಪ್ರಕಾಶಿ ಅವರೇ ಬರೆದಿದ್ದು ಅಲ್ಲಿ ಹೇಳ್ತಾರೆ. ಹೆಸರು ಕಾಳು ಇಷ್ಟುಕೊಂಡು ನೂರಾರು ಕಾಳು ಮಾಡಿ ಆಗಲೇ ಕೊಟ್ಬಿಟ್ಟು ಅದು ಗೋಳಿಸಿ ಮೂರು ನಿಮಿಷ ಅಷ್ಟೇ. ಅದು ಮೂರು ನಿಮಿಷಕ್ಕೆ ಕಷ್ಟ ಫಾಸ್ಟೆಸ್ಟ್ ಗೋಸೆ ಇವತ್ತ ಗೌರ್ಮೆಂಟಿಗೆ ಗೊತ್ತಾಗ್ಬಿಟ್ಟು ಗೋಳಿಸಿದ ಸುಕ್ತ ಶುರು ಮಾಡಿಬಿಡೋಣ. ಈ ಹೈಬ್ರಿಡ್ ಮಾಡೋದಕ್ಕಿಂತ ಯಾವುದು ಆಸೆ? ಗೋಲ್ಡ್ ಸುಕ್ತ ಮಾಡಿದರೆ ಕ್ವಾಲಿಟಿ ಎ ಪ್ಲಸ್ ಎಷ್ಟು ಬೇಕಾದ್ರೆ ಬರುತ್ತೆ, ಜೊತೆಗೆ ಇಮ್ಮಿಡಿಯೇಟ್ ಫಾಸ್ಟ್. ಇದು ಫಾಸ್ಟ್ ಫುಡ್ ಕಾನ್ಸೆಪ್ಟ್ ಬಂದೇ ಹೈಬ್ರಿಡ್ ಶುರುವಾಯಿತು. ಗೊತ್ತಾಯ್ತಾ? ಬೇಗ ಬರಬೇಕು, ಕ್ವಾಂಟಿಟಿ ಜಾಸ್ತಿ ಆಗಬೇಕು. ಎರಡು ಇಟ್ಕೊಂಡ್ರು ಸತ್ತು ಹೊರಟೋಯ್ತು. ಕ್ವಾಲಿಟಿ ಯಾವಾಗಲೂ ಕೂಡ ದೊಡ್ಡೊಳ್ಳೆ ಏನು ಮಾಡ್ತೀವಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಮಿನಿಮಮ್ ಸೀಟ್ಸು, 10 ಸೀಟು 5 ಸೀಟು. ಯಾಕೆ ಅಂದರೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಟ್ರೈನ್ ಅಪ್ ಮಾಡೋಕ್ಕೆ ಬರುತ್ತೆ ಅಂತೇಳಿ. 100 200 ಜನ ತೊಗೊಂಡ್ರೆ ಏನೇ ಬಿಡುತ್ತಾಗ ಕಂಡೀಷನ್ ಬರೋದಿಲ್ಲ. ಇದು ಕಾನ್ಸೆಪ್ಟ್. ಬಟ್ ಇವ್ರು ಏನು ಮಾಡಿದ್ರು, ಹೆಚ್ಚನ ತೊಗೊಳ್ಳಿ ಅಂತ ಫೋರ್ಸ್ ಮಾಡಿದಾಗ ಕ್ವಾಲಿಟಿ ಹೊರಟೋಯ್ತು. ಈ ಬರ್ತಾ ಇಷ್ಟು ಇದನ್ನು ತರಲೇಬೇಕು ಅಂತ ಹೇಳಿದಾಗ ಕೆಲ ಮೇಲೆ ಮಾರ್ಕ್ಸ್ ಎತ್ತಿದ್ರೆ ಮೇಲಕ್ಕೆ ಕ್ವಾಲಿಟಿ ಹೋಯಿತು. ರಿಸಲ್ಟ್ ಒಂದೇ ಬಂದರೂ ಪರವಾಗಿಲ್ಲ, ಯಾರು ಸರಿಯಾಗಿ ಬರೋದಿಲ್ಲ ಅವ್ರು ಫೇಲ್ ಅಂತ ಮಾಡಿದ್ರೆ ಏನಾಗುತ್ತಾಗ ಕ್ವಾಲಿಟಿ ಬರುತ್ತೆ. ಇದು ಕ್ವಾಲಿಟಿ ಬೇಕಿಲ್ಲ, ಇದನ್ನು ಏನು ತೋರಿಸ್ಬೇಕು ಅವ್ರೀಗ? ಕ್ವಾಂಟಿಟಿ ತೋರಿಸಿ ಓಟ್ ತೊಗೋಬೇಕಷ್ಟೇ ಅವ್ರಿಗೆ, ಎಷ್ಟು ಕೆಲಸ ಮಾಡಿದ್ದೀವಿ ಅಂತೇಳಿ. ಅದಿಲ್ಲ, ಜಸ್ಟ್ ವೇಟ್. ಅದಕ್ಕೆ ಇವತ್ತು ಔಷಧಿ ಸೂಕ್ತದ ಕಾನ್ಸೆಪ್ಟ್ ಅಪ್ಲೈ ಮಾಡಿಕೊಂಡ್ರೆ ವೇದ ಮಂತ್ರಗಳಿಂದ ಮೋಕ್ಷಕ್ಕೆ ಹೋಗೋದೆಲ್ಲ ಆಮೇಲೆ ಆಗಲಿ. ಇಲ್ಲಿ ಹೊಟ್ಟೆಪಾಡಿ ಕೂಡ ಬೇಗ ಕೆಲಸ ಆಗ್ತದೆ ಅಂತ. ಹೊಟ್ಟೆಪಾಡಿನ ಧಾನ್ಯ ಕೂಡ ಬೇಗ ಬೆಳೆಯುತ್ತೆ. ಅಂದರೆ ವೇದಗಳು ಬರೀ ಪರಲೋಕದ ಬರುತ್ತೆ, ಇಹಲೋಕದ ಬಗ್ಗೆನೂ ಹೇಳುತ್ತೆ. ಇಹಲೋಕದಲ್ಲೂ ಪರಸ್ಪರ ಆಗ ಬರುತ್ತೆ, ಪರಲೋಕದಲ್ಲೂ ಪ್ರಾಸ್ಪೆರಿಟಿ ಅಶ್ಯೂರ್ಡ್, ಎರಡೆರಡದು. ಏಗುಂಚ ಸತಿ ಪ್ರಾಮಾಣ್ಯ ಎಲ್ಲ ಸೇರಿ ಎರಡು ಪ್ಲಾನ್ ಇರುತ್ತೆ. ಒಂದು ಬದುಕಿದ್ದವರಿಗೆ ಬರೀಬೇಕು ಸತ್ ಮೇಲೆ, ಇದು ಎರಡೆರಡು. ಬರೀ ಸತ್ ಮೇಲೆ ಅದು ಯಾರು ತೊಗೊಳ್ದೆ, ಯಾಕೆ ಇನ್ನೊಬ್ರಿಗೆ ನಮಗೇನು ಬರುತ್ತೆ, ಇನ್ನೊಬ್ರಿಗೆ ಬರುತ್ತೆ ಅಂತ ಹೇಳಿ ಅದು ಎರಡೂ ಇರಬೇಕು. ಏವಂಚ ಸತಿ ಪ್ರಾಮಾಣ್ಯ ವಿಸಂವಾದ ಎಲ್ಲೋಯ್ತು. ಹಾಂ, ವೇದ ಪ್ರಾಮಾಣ್ಯಮಿತಿ ಸೂಚಿತ ಮಾನಾಂತರ ಸಂವಾದ ಮನಪೇಕ್ಷ ಅಷ್ಟು ಹೇಳಿದ ಮೇಲೆ ಕನ್ಕ್ಲೂಷನ್ ಇದು. ಈ ಪ್ರಾಮಾಣ್ಯ ಸಿದ್ಧವಾದ ಮೇಲೆ, ಪ್ರಾಮಾಣ್ಯ ಸಿದ್ಧವಾಯ್ತು, ಈಗ ಫಲ ಸಿಗಲಿಲ್ಲ, ಅವಾಗ ಎಲ್ಲಿ ಹುಡುಕ್ಬೇಕು ದೋಷ? ನಾವೀಗ ಈ ಕಡೆ ಹುಡುಕ್ಬೇಕು, ಬೇರೆ ಕಡೆ ಅಲ್ಲ. ಇವತ್ತು ಯಾವಾಗಲೂ ಲೈಟ್ ಹೋಗಿದೆ ಅಂತ ತಿಳ್ಕೊಬೋಣ. ಫಸ್ಟ್ ಏನು ಮಾಡ್ತಾನೆ ಅವನೀಗ? ಫ್ಯೂಸ್ ಇದೆ, ಫ್ಯೂಸ್ ಎಲ್ಲ ಕಳಿಸಿದ್ರೆ ಅಲ್ಲೇ ಅಲ್ಲಿ ಪೋಲಲ್ಲಿ ಹೋಗಿರ್ಬೇಕು ಅಂತ ಹೋಗ್ತಾನೆ. ಫಸ್ಟ್ಗೆ ಪೋಲಿಗೆ ಹೋಗಲ್ಲ ಸಾಮಾನ್ಯ, ಯಾಕೆ ಅಲ್ಲಿ ಸಾಮಾನ್ಯವಾಗಿ ಅಷ್ಟು ವೀಕ್ನೆಸ್ ಇರೋದಿಲ್ಲ. ಇಲ್ಲಿಂದ ಹುಡುಕ್ತಾನೆ ಯಾವಾಗಲೂ, ಫ್ಯೂಸಿಂದ ಅಲ್ಲಿಗೆ ಹೋಗ್ತಾನೆ ಹೊರತು ಇವನು ಕರೆದಾಗಲ್ಲ ಅಲ್ಲಿಂದ ಚೆಕ್ ಮಾಡೋಕ್ಕೆ ಯಾರು ಬರೋದಿಲ್ಲ. ಫಸ್ಟ್ ಯಾರು ಹುಡುಕ್ಬೇಕು ದೋಷನ? ಕರ್ತವ್ಯನ ಹುಡುಕ್ಬೇಕು, ಅವಾಗ ಸರಿಗೆ ಹೋಗುತ್ತೆ. ಕೆಲಸ ಏನು ಮಾಡಿದ? ಮೋಸ ಮಾಡಿ ಗೂಡ್ಸ್ ಮಾರಿಬಿಟ್ಟಿದ್ದ. ಆಮೇಲೆ ಗ್ಯಾರಂಟಿ ಕಾರ್ಡ್ ಬೇರೆ ಕೊಟ್ಟಿರ್ತಾರೆ, ತೆಗೊಂಡು ನೋಡಿದ್ರೆ ಗ್ಯಾರಂಟಿ ಕಾರ್ಡೇ ಫೇಕ್ ಅಲ್ಲ. ಅವಾಗ ಏನು ಮಾಡ್ತಾರೆ, ನಾವು ಜವಾಬ್ದಾರರಲ್ಲ, ಯಾತಕ್ಕೆ ನಾವು ನಮ್ಮದೇ ಅಲ್ಲೇ ಎಲ್ಲ ಮಾಲಿದ್ದು, ಆದ್ದರಿಂದ ಅವರು ಕೇಳು ಅಂತ ಹೇಳ್ತಾರೆ. ವೇದ ಹಾಗಲ್ಲ, ತಾನು ಹೇಳಿದ್ದನ್ನು ಮಾಡಿದ್ರೆ ಏನು ಮಾಡುತ್ತೆ, ವೇದ ಹೇಳಿದಾಗ ಮಾಡಬೇಕು ವೇದನ. ಉದಾಹರಣೆಗೆ ದೇವ್ರ ಪೂಜೆ ಮಾಡಿದ್ರೆ ಫಲ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಪಾಪಗಳು, ಅದು ಫಲ ಬಂದಿಲ್ಲ ಇವನಿಗೆ. ಈಗ 100,000 ಗ್ರಾಮ ಇಟ್ಕೊಂಡು ಪೂಜೆ ಮಾಡಿದ್ರು ಬಂದಿಲ್ಲ, ಯಾಕೆ ಸಂಧ್ಯಾವಂದನೆ ಮಾಡಿಲ್ಲ ಫಸ್ಟ್ ಅವರು. ಸಂಧ್ಯಾವಂದನೆ ಮಾಡಿ ಮತ್ತೆ ದೇವ್ರ ಪೂಜೆ ಮಾಡೋಕ್ಕೆ ಏನು ಅಧಿಕಾರ ಬೇಕು ಅವನಿಗೆ, ಮಾಡಿಲ್ಲ. ಆದ್ರಿಂದ ಬರಲಿಲ್ಲ. ಈ ಪಾಸ್ವರ್ಡೇ ಓಪನ್ ಆಗ್ತಾ ಇಲ್ಲ ಅಂದರೆ ಪಾಸ್ವರ್ಡೇ ಗೊತ್ತಿಲ್ಲ ಅವನಿಗೆ. ಸಂಧ್ಯಾವಂದ ಎಲ್ಲ ಕರ್ಮಕ್ಕೂ ಪಾಸ್ವರ್ಡ್ ಇದ್ದಾಗ ಅದು ಮಾಡದೆ ಹೋದರೆ ಯಾವ ಇವತ್ತೆಲ್ಲ ಶ್ರಾದ್ದಪಕ್ಷ ಮಾಡೋ 100,000 ಜನಕ್ಕೆ ಅವ್ರು ಸಂಧ್ಯಾವಂದ ಕೂಡ ಮಾಡಿರೋದು, ಗೋಪಿಚಂದ್ರ ಕೂಡ ಹಚ್ಕೊಂಡಿರೋದಿಲ್ಲ. ಇನ್ನೇನು ಸಾಧ್ಯ ನಡೆಯುತ್ತೆ ಅದು ತಪ್ಪದು. ಏವಂಚ ಸತಿ ಪ್ರಾಮಾಣ್ಯ ವಿಸಂವಾದ ಕರ್ತೃ ವೈಗುಣ್ಯಾಧಿಕೃತ. ಅವನೇನಾಗಿದೆ, ಫಸ್ಟ್ ಅವನು ಏನಲ್ಲ, ಉಪನೀತನೇ ಅಲ್ಲ. ಫಸ್ಟ್ ಅವರು ಉಪನೀತನೇ ಅಲ್ಲ. ವೇದಾಧಿಕಾರ ಬರಲಿಕ್ಕೆ ಏನಾಗಿರ್ಬೇಕು, ಅವನು ಉಪನಯನ. ಅದಕ್ಕೆ ಬ್ರಹ್ಮೋಪದೇಶ ಅಂತ. ಬ್ರಹ್ಮ ಅಂದರೆ ವೇದ, ವೇದೋಪದೇಶಕ್ಕೆ ಅವತ್ತು ಎಲಿಜಿಬಿಲಿಟಿ ಬರುತ್ತೆ. ಇವನಿವಾಗ ನಾವು ಉಪನಯನ ಮಾಡಿಬಿಡ್ತೀವಿ ಹಾಗಿದ್ದೆ ಅಂದರು, ಉಪನಯನ ಮಾಡಿಬಿಟ್ರೆ ಆಯ್ತಲ್ಲ ಅಂತ ಹೇಳಿದರು. ಅದೇನು ಹೇಳಿದ, ಹೀಗೆ ಹೇಳಿದ, ನೋಡಯ್ಯ ನೀನು ಆರ್ಟ್ಸ್ ಫಸ್ಟ್ ರ್ಯಾಂಕ್ ಬಂದಿದ್ದೆ, ಮೆಡಿಕಲ್ ಸೀಟ್ ಕೊಡೋದಿಲ್ಲ ಅಂತ ಹೇಳಿದರು. ಓ ಹಾಗಿದ್ದರೆ ಸರ್ಟಿಫಿಕೇಟ್ ತರಲ್ಲ ಅಂತ ಅಂದಿಟ್ರೆ ಆಗ ಹಾಗೆ ಸರ್ಟಿಫಿಕೇಟ್ ತರಲಿಕ್ಕಾಗುತ್ತೆ. ಏನು ಮಾಡಬೇಕು, ಅವನು ಓದಿ ಬರಬೇಕೆ ಹೊರತು ಸರ್ಟಿಫಿಕೇಟ್ ತರೋದಲ್ಲ. ಒಂದು ಇನ್ನೊಂದು ಸೀಲ್ ಹಾಕ್ತಾ ತಂದಿಟ್ಟ ನೀವು ತಗೊಳ್ಳಿ ಅಂತ. ಅದು ಬೋಸ ಇದ್ದ, ಇವತ್ತೇನು ಹಾಕ್ಕೊಂಡ್ರೆ ಬರೋದಿಲ್ಲ. ಉಪನಯನಾದವನಿಗೆ ವೇದಾಧಿಕಾರ. ಉಪನಯನವಾಗಬೇಕಾದ್ರೆ ಏನಾಗಿರ್ಬೇಕು, ಫಸ್ಟ್ ಅವನು ದ್ವಿಜನಾಗಿರಬೇಕು. ಅದೇ ಇಲ್ಲ ಹೋದರೆ ಎಲಿಜಿಬಿಲಿಟಿ ಬೇಕಲ್ಲ. ಸೀಲ್ ಹಾಕೊಡಿ, ಎಲ್ಲರೂ ಸೀಲ್ ಹಾಕ್ಕೊಟ್ಬಿಡ್ತಾರಾ. ಸೀಲ್ ಹಾಕ್ಲಿಕ್ಕೆ ಏನಿರ್ಬೇಕು ಫಸ್ಟ್, ಅದಕ್ಕೆ ಅರ್ಹತೆ ಬೇಕಲ್ಲ. ಅರ್ಹತೆ ಇಲ್ಲದೆ ಸೀಲ್ ಹಾಕಿದ ಸರ್ಟಿಫಿಕೇಟ್ ಆದರೆ ಯಾರಿಗೆ ಓದೋ ಏನೂ ಮಾಡಬೇಕಾಗಿಲ್ಲ, ಗೊತ್ತಾಯ್ತಾ. ಸೀಲ್ ಹಾಕೋದು ಅಂದರೆ ಜನಿವಾರ ಹಾಕೋದು ಅಂದ್ರೆ ಒಂದೇ, ಕಣ್ಕಡೆ ಸೀಲ್ ಹಾಕಿದ್ರೆ ಸರಿ ಇತ್ತಾ, ಕಂಟಿನ್ಯೂ ಜನಿವಾರ ಹಾಕ್ಲಿಕ್ಕಾಗತ್ತಾ, ಸಾಧ್ಯ ಇಲ್ಲ. ಅದು ಎಲಿಜಿಬಿಲಿಟಿ ಬೇಕಲ್ಲ. ಸ್ಟೆತೋಸ್ಕೋಪ್ ಇಟ್ಕೊಂಡು ಡಾಕ್ಟರ್ ಆಗಿಬಿಡ್ತಾನ, ಸ್ಟೆತೋಸ್ಕೋಪ್ ಇಟ್ಕೊಂಡು ಡಾಕ್ಟರ್ ಆಗೋದಿಲ್ಲ. ಏನು ಇಟ್ಕೊಳಕ್ಕೆ ಏನಾಗಿರ್ಬೇಕು ಫಸ್ಟ್ ಅವನಿಗೆ, ಯಾವ ಕಡೆ ನೋಡಬೇಕು ಅಂತ ಕೂಡ. ಈಗ ಜನಿವಾರ ಇಟ್ಬಿಟ್ಟು ಏನು ಮಾಡಬೇಕು ಅದೇ ಗೊತ್ತಿಲ್ಲ ಫಸ್ಟ್ ಅವನಿಗೆ. ಅದ್ರ ಏನಾಗಿದೆ ಜನಗಳು ಇವತ್ತು ಇಂಥ ಪ್ರಶ್ನೆ ಕೇಳಿದ್ರೆ ಹಾಕ್ಬಿಡ್ತಾರೆ. ಹೌದು ನೋಡಿದ್ರ ಉಪನಯನ ಆಯ್ತಲ್ಲ ಹಾಕಿದ್ರೆ. ಈ ಭಟ್ಟನಾರಾಯಣ ಏನು ಮಾಡ್ದ, ಅವನ ತಲೆ ತೋಚಿದ್ ಬರದ, ವೇಣು ಸಂಹಾರ ಅಂತ ಬರದ. ಅಶ್ವತ್ಥಾಮರಿಗೂ ಕರ್ಣನಿಗೂ ಭಾರಿ ಜಗಳ, ದ್ರೋಣರು ಹೋದ ಮೇಲೆ ಯಾರಿಗೆ ಸನ್ಯಾಸ ಬಿತ್ತೆ ಕೊಡಬೇಕು ಅಂಥೇಳಿ ಆಗ ಶುರುವಾಯಿತು. ಅಪ್ಪ ಸತ್ತಿರೋದು ಮಗನಿಗೆ ಕೊಡಬೇಕು ಅಂತ ಶುರುವಾಯಿತು. ದ್ರೋಣಾಚಾರ ಮಗ ಯಾರು, ಅಶ್ವತ್ಥಾಮಾಚಾರ. ಬರೀ ಎಫಿಷಿಯೆಂಟ್ ಬೇರೆ ಅಪ್ಪನ ಕಾಡ್ಕೊಂಡಿದ್ದಾರೆ, ಕಂಪ್ಯಾಸಿನೇಟ್ ಕನ್ಸಿಡರೇಷನ್ ಬಂತವರಿಗೆ. ಆಗ ಕರ್ಣ ಇಲ್ಲ ಇಲ್ಲ, ಕರ್ಣ ಭಾರಿ ಇನ್ನೂ ಕಾಂಪಿಟೆಂಟ್ ಆದ್ದರಿಂದ ದುರ್ಯೋಧನ ಭಾರಿ ಕ್ಲೋಸ್, ಅವನಿಗೆ ಕೊಡಬೇಕು ಅಂತ ಗಲಾಟೆ ಶುರುವಾಯಿತು. ಒಬ್ಬನು ಇವನು ಸಜೆಸ್ಟ್, ಇನ್ನೂ ಅವನು ಸಜೆಸ್ಟ್ ಮಾಡಿದರು. ಆಮೇಲೆ ಒಬ್ಬನೇ ಏನಂದ, ಅವನೇ ಸೂತಪುತ್ರ, ಅವನಿಗೆ ಯಾಕೆ ಕೊಡ್ತೀರಿ ಅಂತ ಹೇಳಿದರು. ತೆಗೆದ, ಏನು ಮಾತಾಡಿ, ಸೂತಪುತ್ರನು ನಾನು, ಸೂತೋವಾ ಸೂತಪುತ್ರೋವಾ ಯೋವಾ ಕೋವಾ ಭವಾಭ್ಯಹಂ, ನಾನು ಸೂತಪುತ್ರನು ಅವನೇ ಮುಖ್ಯ ಅಲ್ಲ. ನಿಜವಾದ ಕುಲಾಯತ್ತಂ ದೈವಾಯತ್ತಂ ಕುಲೇ ಜನ್ಮ, ನಾನು ಹುಟ್ಟೋದು ದೈವ ಸಂಕಲ್ಪ, ಆದರೆ ಮದಾಯತ್ತಂತೂ ಪೌರುಷಂ, ಪೌರುಷ ನಂದು, ಯುದ್ಧಕ್ಕೆ ಬಾ ಅಂತ ಕರೆದ. ಕೃಷ್ಣತಾಮರ ಏನಂತಾರೆ, ಹಾಗೆಲ್ಲ ಸಾಧ್ಯ ಇಲ್ಲ, ಸೂತಪುತ್ರನಿಗೆ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಿದ ತಕ್ಷಣ ಅವನೇನು ಮಾಡ್ದ, ಏನೇನೋ ಮಾತಾಡ್ತೀರಿ, ಬ್ರಾಹ್ಮಣ ಅಂತ ಸುಮ್ಮನೆ ಇದ್ದೀನಿ ನಿಮ್ಮನ್ನು ಅಂತ ಹೇಳಿದ. ಬ್ರಾಹ್ಮಣ ಆಚಾರ ಸುಮ್ಮನೆ ಹೊಡೆದು ಬಿಡ್ತೀನಿ, ತೆಗಿ ತೆಕ್ತಮ್ಮಯ್ಯ ಬ್ರಾಹ್ಮಣ್ಯ, ಜನವಾರ ಕಿತ್ತು ತೆಗೆದು ಬಿಡ್ತಾರೆ ಕಡೆ. ಈ ಹೊಡಿ ಏನು ಮಾಡ್ತೀವಪ್ಪ ಅಂತ ಕೇಳ್ದ. ಅಂದರೆ ಜನವಾರದಲ್ಲಿ ಬ್ರಾಹ್ಮಣ್ಯ, ಜನವಾರ ಬ್ರಾಹ್ಮಣ್ಯ ತೋರಿಸುತ್ತೆ ಹೊರತು ಜನವಾರ ಹಾಕೊಳ್ಳೋದು, ಜನವಾರ ಹರಿದಾಕ್ಬಿಟ್ರೆ ಏನು ಹೋಗಲಿಲ್ಲ, ಹಾಗೆ ಬಿಟ್ಟರೆ ಹೋಗುತ್ತೆ, ಮತ್ತೆ ಹಾಕೊಳ್ಳೋಕೆ ಬರುತ್ತೆ. ಆದರೆ ಅದು ಜನವಾರ ಹಾಕೊಂಡ ತಕ್ಷಣ ಅವ್ರು ಬ್ರಾಹ್ಮಣನ ಆಗೋದಿಲ್ಲ, ಗೊತ್ತಾಯ್ತಾ. ಎಲ್ಲೋ ಬಿದ್ದ ತಕ್ಷಣ ಬ್ರಾಹ್ಮಣ್ಯ ಹೋಗೋದೂ ಇಲ್ಲ. ಇವನೇನು ತಿಳ್ಕೊಂಡ್ರು, ಎಷ್ಟೋ ಜನ ಬ್ರಾಹ್ಮಣ ಅಲ್ಲ, ಜನ ಕಿತ್ತೋಗದ ಬ್ರಾಹ್ಮಣ ಅಲ್ಲ ಅಂತ ಹಾಕ್ಕೊಂಡ ಬ್ರಾಹ್ಮಣ ಅಂತ ಕರ್ಕೊಂಡ. ತಪ್ಪೋದು, ನೀವು ಸ್ಟ್ಯಾಚು ಕೈಲಿ ಹಿಡ್ಕೊಂಬಿಟ್ಟು ಡಾಕ್ಟರ್ ಆಗೋದು, ಬಿಡ್ಸಾಕಿದ ತಕ್ಷಣ ಡಾಕ್ಟರ್ ಆಗದೆ ಇರೋದು ಅಲ್ಲ. ಅವನು ಬರೀ ಕೈಲಿ ಬಂದಿದ್ದಾನೆ ಡಾಕ್ಟ್ರೇ, ಗೊತ್ತಾಯ್ತಾ. ಬರೀ ಕೈಲಿ ಬಂದರು ಡಾಕ್ಟ್ರೇ, ಎಲ್ಲ ಹೊತ್ಕೊಬೋದು ಡಾಕ್ಟರ್ ಅಲ್ಲ. ಇನ್ನೊಬ್ಬನ ಏನು ಮಾಡಿದ್ದಾನೆ, ಲಾರಿ ತುಂಬ ಔಷಧಿ ತೊಗೋದು ಡಾಕ್ಟರ್ ಅಲ್ಲ. ಯಾತಕ್ಕೆ, ಅವನು ಎಲಿಜಿಬಿಲಿಟಿನೇ ಇಲ್ಲ ಫಸ್ಟ್ ಆಫ್ ಆಲ್. ಅದನ್ನು ಅರ್ಥ ಮಾಡಿಕೊಂಡ್ರೆ ಇವರೆಲ್ಲ ಬಿಟ್ಟು ಇಂಥ ಪ್ರಶ್ನೆಗಳು ಕೇಳಿ ಕೇಳಿ ಏನು ಮಾಡ್ತಾರೆ, ಜಗತ್ತಿನಲ್ಲಿ ಭ್ರಾಂತಿ ಹುಡ್ಸ್ಬಿಟ್ಟಿದ್ದಾರೆ. ನಾವು ಪ್ರಯಾಣ ಮಾಡ್ಕೊತೀವಿ, ಜ್ವರ ಕಿತ್ತಾಗ್ತದೆ. ಆವಾಗ ತಷ್ಟೇನಾಯ್ತು ಅದು, ಏ ಹಾಗೆಲ್ಲ ಮಾಡಬಾರ್ದು, ಗಲಾಟೆ ಶುರು ಮಾಡಿ ನೋಡ್ರಿ. ದುರ್ಯೋಧನ ತಲೆ ಕೆಟ್ಟ, ಇಲ್ಲಿ ಯಾರು ಸೋತರು ತಾನು ಸೋತಾಗ್ಲಕ್ಕ, ಅದಕ್ಕೆ ಯುದ್ಧ ಅಲ್ಲಿ ಮಾಡ್ಬೇಕಾಯ್ತು, ಇಲ್ಲ ಅಲ್ಲ ಅಲ್ಲ, ಅವನಿಬ್ಬರು ಕಾಲಿಗೆ ಅದು ತಪ್ಪಾಯ್ತು. ಹಾಗೆ ಹೀಗೆ ಅಂತೇಳಿ ಸವಾದ ಅಡಿ ಭಾರಿ ದೊಡ್ಡವರು ತೀವ್ರನ ಹೊಗಳಿ ಅವ್ರ ಪಾಪ ಅವನು ಇಟ್ಟಿದ್ದಾರೆ ಸಿಟ್ಟು, ಪೂರ್ ಫಲ ಮೊದಲೇ ಮಾತು ಕೊಟ್ಟು ಏನೋ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ತಾರೆ ಅಷ್ಟೇ. ಹಾಗಿದ್ರೆ ಸರಿ ಅಂತೇಳಿ ಒಪ್ಕೋತಾರೆ. ಇದು ಅಲ್ಲಿ ಕೂತ ಅಂತಾರೆ ಅಷ್ಟೇ, ನಿಜವಾಗ್ಲೂ ನಡೆಯೋದೇ ಇಲ್ಲ. ಗುರುಪುತ್ರ ಅನುಮೋದಿತ, ಹಾ ಮಹಾಭಾರತ ನಡೆಯೋದೇನೋ, ಅಶ್ವತ್ ಅವನು ಕೇಳ್ತಾನೆ ಹೋಗಿ ಇಲ್ಲ ಅಂತೆಲ್ಲ. ಅದು ಯಾಕಂದರೆ ನ್ಯಾಚುರಲಿ ಬರಬೇಕು ಅವರಿಗೆ, ಬ್ರಾಹ್ಮಣನಾಗಿ ಬರಬೇಕು, ಹೈಲಿ ಕ್ವಾಲಿಫೈಡ್ ಅವರು, ಗುರುಪುತ್ರನಾಗಿ ಬರಬೇಕು. ಆಗ ಅವ್ರು ಹೇಳ್ತಾರೆ, ಬೇಡ ಮೊದಲಿಂದ ನೀನು ಕರ್ಣ ಮೇಲೆ ಭಾರಿ ವಿಶ್ವಾಸ ಇಟ್ಕೊಂಡಿದ್ದೆ, ಅವ್ರಿಗೆ ನಾನು ಸೇನಾಧಿಪತ್ಯನೇ ಬೇಕು ಅಂತ ಏನಿಲ್ಲ ನನಗೆ, ಹಾಗೆ ಯುದ್ಧ ಮಾಡ್ತೀನಿ ಅಂತ. ವಿರುದ್ಧರಲ್ಲ, ಅಧಿಕಾರ ಇಲ್ಲದೋದ್ರೂ ನಮಗೆ ಜನಸೇವೆ ಮಾಡೋಕ್ಕೆ ಬರುತ್ತೆ ಅಂತೇಳಿ. ಆದ್ದರಿಂದ ಅಧಿಕಾರದಾರ ಬೇಕಾಗಿಲ್ಲ ಅಂತೇಳಿ, ಫಸ್ಟ್ ಅಧಿಕಾರ ತಗೋಬಾರ್ದು ಅಶ್ವತ್ಥಾಮಾಚಾರ್ಯ ಆ ಲೆಕ್ಕದಲ್ಲಿ. ಆ್ಯಕ್ಚುಲಿ ಅದು ಬೇರೆ ಆಫರ್ ಮಾಡಿಬಿಡ್ತಾನೆ, ಕರ್ಣ ಅಪೋಸ್ ಮಾಡೋದಿಲ್ಲ, ಗುರುಪುತ್ರ ಅಂತ ಗೊತ್ತಾಗ್ತಾನೆ, ಅಪೋಸೇ ಮಾಡೋದಿಲ್ಲ ಯಾರು ಕೂಡ. ಆದರೆ ಅವಳೇ ಬಿಟ್ಬಿಡ್ತಾನೆ, ನಂಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ, ನನಗೆ ಯಾವ ಸಹಾಯವೂ ಬೇಕಿಲ್ಲ, ಯಾವ ಪೋಸ್ಟು ನನಗೆ ಬೇಕಿಲ್ಲ. ಹಾಗೆ ಮಾಡ್ತಾರೆ ಕೂಡ, ಕರ್ಣಗಿಂತ ಜಾಸ್ತಿ ಹೋಯ್ತು ಅದು ಮಾಡೋದು ಅವರೇ. ಯಾರು ಮಾಡೋರು ಅದು ದುರ್ಯೋಧನ ಇದರಿಂದ ಬಂದಿತ್ತು, ಋಣ ಮಾತು ತೊಗೊಂಡ್ಬಿಟ್ಟಿದ್ದ ಅಷ್ಟೇ. ಅದು ಆ ತಪ್ಪದು, ಆ ಮಾತು ಕೊಟ್ಟಿದ್ದು ತಪ್ಪು, ಇನ್ನು ಕೊಟ್ಟಿದ್ದ ಸರತ ಇದು ಮಾಡಿದ ಅಂತನಲ್ಲಿ ಹಾಗೆ. ಇವತ್ತು ಯಾರು ಮಾತು ಕೊಟ್ಬಿಟ್ಟೆ, ಸೀಟ್ ಕೊಟ್ಟೆ ಕೊಡ್ತೀನಿ ಅಂತೇಳಿ ಎಲಿಜಿಬಿಲಿಟಿ ಇಲ್ಲ, ಆಮೇಲೆ ಮಾತು ಕೊಟ್ಟಿದ್ದೀನಿ ಕೊಡ್ಲಿಕ್ಕಾಗತ್ತಾ? ಮಾತಿಗೇನರ್ಥ? ಎಲಿಜಿಬಿಲಿಟಿ ಇದ್ರೆ ಅಂತ ಅರ್ಥ. ಈಗ ಗ್ಯಾರಂಟಿ ಸೀಟ್ ಕೊಡ್ತೀನಿ ಅಂತ ಹೇಳಿದ, ಇನ್ನು ಫೇಲೇ ಆಗಿಬಿಟ್ಟೆ, ಪಾಸ್ ಕೂಡ ಆಗಿಲ್ಲ. ಸೀಟ್ ಕೊಡಿ ಅಂತ ಕೇಳಿದರೆ ಸಾಧ್ಯನೇ ಇಲ್ಲ. ಯಾಕೆ? ನಿಮ್ಮ ಮಾತಿ ಬೆಲೆ ಯಾವಾಗ? ಪಾಸಾಗಿ ಎಲಿಜಿಬಿಲಿಟಿ ಬಂದರೆ. ಅದೇ ಆಗಿಲ್ಲ, ಯಾರು ಮಾತು ತಪ್ಪಿದೆ ಅಂತ ಯಾರು ಅನ್ನೋದೇ ಇಲ್ಲ. ಇನ್ನು ಕೇಳಿರ್ತಾರೆ, ಕೊಡ್ಬಾಂಟಿದ್ದು ಇಂಟರ್ವ್ಯೂಗೆ ಹೋಗೋದಿಲ್ಲ ಫಸ್ಟ್, ಏನು ಮಾಡಿಬಿಡ್ತಾನಾಗ? ಐ ಆಮ್ ಹೆಲ್ಪ್ಲೆಸ್, ಇಂಟರ್ವ್ಯೂ ಹೋಗಿ ನಾನೇನು ಮಾಡಲಿ ಅಂತ ಹೇಳ್ತಾರೆ. ಹಾಗೆ ಇನ್ಫ್ಲುಯೆನ್ಸ್ ಮಾಡಿ ಅಂದರೆ ಮೊದಲು ಇನ್ಫ್ಲುಯೆನ್ಸ್ ಮಾಡೋದೇ ಮೊದಲೇ ತಪ್ಪು. ಎರಡನೇದು ಇನ್ನೂ ಮಾಡಿ ಇಂಟರ್ವ್ಯೂಗೆಲ್ಲ ಕೊಡುತ್ತೆ, ಏನಾಗುತ್ತೆ ಅಲ್ಲಿ ಬರೀ ಅದೇ ಅಂತ ಕೆಟ್ಟ ಹಾಳಾಗೋಗುತ್ತೆ. ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಹೇಳಿದ ನಾನು ಇನ್ನೂ ಸರಿ ರಾಯರ್ ಮಂತ್ರಾಲಯಕ್ಕೆ ಹೋಗಿಬಿಟ್ಟೆ, ಸೇವಾರ್ಥ ಕುತ್ಕೊಂಡ್ಬಿಟ್ಟ. ಪರೀಕ್ಷೆ ನಡೀತಾ, ಪರೀಕ್ಷೆಗೆ ಹೋಗಿಲ್ಲ ಅವ್ರು ಪುಣ್ಯಾತ್ಮ, ಮಂತ್ರಾಲಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ರಾಯರ್ ನಾನು ಪಾಸೇ ಮಾಡಿಲ್ಲ ಅಂತ ಏನು ಮಾಡಬೇಕದಕ್ಕೆ? ಮನುಷ್ಯ ಪ್ರಯತ್ನ ಅದನ್ನು ಮಾಡಬೇಕಲ್ಲ, ಇದೇ ಪರೀಕ್ಷೆಗಾರ ಕೊಡಬೇಕಲ್ಲ. ಕೊನೆ ಪಕ್ಷ ಪರೀಕ್ಷೆ ಕೂಡ ನೀನು ನಿಮ್ಮಲ್ಲೇ ಕೂತಿದ್ನಲ್ಲ ಅಂತ ಕೇಳಿದರೆ ಏನು ಹೇಳ್ತಾರೆ ಅದಕ್ಕೆ? ಅವ್ರು ಬೇಸಿಕ್ ನಾಲೆಡ್ಜು ಇಲ್ಲ ಅಂತ ಅರ್ಥ. ತಪ್ಪು ಮೇಲೆ ಯಾರ ಮೇಲೆ ಹಾಕೋದು? ಆಮೇಲೆ ರಾಯರ ಮೇಲೆ ಹಾಕೋದು. ಇಂಥ ಜನ ಮೂರ್ಖರು ಭಿಕಾಮಣಿಗಳಾಗ್ತಾರೆ. ಅದಕ್ಕೆ ನಿನ್ನ ಪ್ರಯತ್ನ ನೀನು ಮಾಡು, ಮುಂದಿನ ನಾವು ಮಾಡ್ತೇವೆ. ಅರ್ಥ ಆಯ್ತಾ? ಇದೆಲ್ಲ ತಿಳ್ಕೊಂಡ್ರೆ ಸಮಸ್ಯೆ ಬರೋದೇ ಇಲ್ಲ. ಅದನ್ನ ಯಾರು ಹೇ ಅಂತ ಒಪ್ತಾರಾ? ಪರೀಕ್ಷೆಗೆ ಹೋಗದೆ ಮಾಡಿ, ಯಾರು ಇಂಟರ್ವ್ಯೂ ಹೋಗಿಲ್ಲ ನಾನೇನು ಮಾಡಲಿ ಅಂತ ಹಾಕಿ ಕೇಳ್ತಾರೋ? ಹಾಗೆ ಪುರುಷ ಪ್ರಯತ್ನ ಜೀರೋ ಇದ್ದಾಗ ಅವನಿಗೆ ಅನುಗ್ರಹ ಮಾಡಿದರೆ ಅನುಗ್ರಹ ಮಾಡಿದ್ದೇ ತಪ್ಪಾಗುತ್ತೆ, ಮಾಡಬಾರದಾಗ. ಅಂತೀತಿ ಅರ್ಥಾನುವಾದ, ಹಾ ಮುಂದೆ ಬಿಡೋದಿಲ್ಲ ಅವನು. ವೇದ ಅಪ್ರಮಾಣ ಕಾರಣ ಕೊಡ್ತೀನಿ ನೋಡ್ರಿ ಅಂತ ಶುರು ಮಾಡ್ತಾನೆ ಮತ್ತೆ. ಈಗ ನಾನು ಅಥಾಪಿ ಅಥೋ ಅನಂತ ಗುಣ ಇತ್ಯಯುಕ್ತಂ ಆಪೋ ಬ್ರುವನ್ ಮೃತ ಬ್ರವೀತ ಆಪ ಇಚ್ಛಂತ. ನೋಡಿ ವೇದವಾಕ್ಯ ಕೊಟ್ಟು ಮಾಡ್ತೇನೆ. ಆಪೋ ಅಬ್ರುವನ್, ನೀರುಗಳು ಮಾತಾಡಿದವು, ಮೃತ ಬ್ರವೀತ್ ಮಣ್ಣು ಮಾತಾಡಿತು, ತಾ ಆಪ ಐಕ್ಷಂತ ನೀರುಗಳೆಲ್ಲ ಕಣ್ಣಾರೆ ಕಂಡುಬಿಟ್ಟು ನೋಡಿದವು, ಇತ್ಯಾದಿ ವೇದವಚಸಃ ಅಪಾದಿಕಂ ನಾ ವಕ್ತು ಜಡತ್ವ. ಇವೆಲ್ಲ ವೇದವಾಕ್ಯಗಳಿವೆ, ಅಪಾದಿಗಳು ಜಡ ಪದಾರ್ಥಗಳು, ಇವು ಮಾತಾಡುತ್ತಾ ಘಟಬತ್ತ ಘಟ ಹೇಗೋ ಹಾಗೆ. ಇತ್ಯಾದಿ ಯುಕ್ತಿ ವಿರುದ್ಧತ್ವೇನ, ವೇದಗಳ ಪ್ರಾಮಾಣ್ಯಕ್ಕೆ ಏನು ದೊಡ್ಡ ಇದಿದೆ, ದೋಷ ಇದೆ, ಯುಕ್ತಿ ವಿರೋಧ ಅನ್ನೋ ದೋಷ ಇದೆ, ಆದ್ದರಿಂದ ಪ್ರಾಮಾಣ್ಯ ಹೊರಟೋಯ್ತು. ತತ್ ಸಾಮಾನ್ಯಾದಿತರೇಷು ತಥ ಹೇಳ್ಬೋದು ನೀವು. ಹಾಗೆ ಆಪೋ ಬ್ರವನ್, ಈ ವೇದವಾಕ್ಯ ಅಪ್ರಮಾಣ, ಮೃತ ಬ್ರವೀತ್ ಇದು ಅಪ್ರಮಾಣ, ಉಳಿದ ವೇದವಾಕ್ಯ ಪ್ರಮಾಣ ಅಂತ ಕೇಳಿದರೆ ಸರಿಯಲ್ಲ. ಯಾಕೆ? ಇದು ಅಪ್ರಮಾಣ ಅಂತ ಹೇಳಿದ ಮೇಲೆ ಇದು ವೇದ ಅಪ್ರಮಾಣ, ಅದು ವೇದ ಅಂದಮೇಲೆ ಅದೇ ಹಾಗಾಗತ್ತೆ. ಒಂದು ವೇದ ಅಪ್ರಮಾಣ ಅಂದಮೇಲೆ ಇಡೀ ವೇದ ಏನಾಯಿತು? ಅಪ್ಪ ಒಂದು ಯಾವುದೋ ಪಂಚ ಒಣಗಾಕಿರ್ತಾರೆ, ಒಂದು ಕಡೆ ಮೇಲೆ ಇನ್ನೊಂದು ಕಡೆ ಮಡಿ ಅಂತ ಕರಿತೀರಿ ಅದನ್ನು? ಈ ಕಡೆ ತೆಗೆದಾಕ್ಬಿಟ್ರೆ ಬರುತ್ತಾ? ಸಾಧ್ಯ ಇಲ್ಲ. ಬಿಟ್ಟಿದ್ರೆ ಇಡೀ ಅದು ಜೊತೆಗೆ ಹೂ ಬೈಲಿಗೆ ಮತ್ತೆ ಅದು ಒಂದೇ ಅಲ್ಲ, ನೂರ ಎಲ್ಲ ಬೈಲಿಗೆ ಸೀರಿಯಸ್ ಅದು. ತಿಳಿತಾ? ಇವನ ಪ್ರಕಾರ ಏನಾಗಬೇಕು? ಇವನ ಪ್ರಕಾರ ನೀವು ಹೇಳ್ತೀರಿ, ಈ ರೀತಿ ಹೇಳಿದ್ರೆ ಒಪ್ತೀರಾ ನೀವು? ಒಪ್ಪೋದಿಲ್ಲ. ಆದ್ದರಿಂದ ನಾಲ್ಕಾರು ವೇದವಾಕ್ಯ ಸುಳ್ಳಾದರೂ ಒಂದೇ ಒಂದೇ ಒಂದು ವಾಕ್ಯ ಸುಳ್ಳಾದರೂ ಅಷ್ಟೇ. ಗೊತ್ತಾಯ್ತಾ? ಇಲ್ಲಿ ಸಾರಸ್ಯ ನೋಡಿ, ವೇದದಲ್ಲಿ ಒಂದೇ ಒಂದು ಮಾತು ಸುಳ್ಳಾದರೂ ಕೂಡ ಇದು ಅಪ್ರಮಾಣ. ಸೊ ದೇವರಲ್ಲಿ ಒಂದೇ ಒಂದು ದೋಷ ಬಂದರೂ ಕೂಡ ಏನಲ್ಲ ಆತ? ಇದು ವೇದ ಅಲ್ಲ ಅಥವಾ ದೇವರಲ್ಲ. ಒಂದೇ ಒಂದು ದೋಷ ಬಂದರೂ ವೇದ ವೇದ ಅಲ್ಲ, ಒಂದೇ ಒಂದು ದೋಷ ಬಂದರೂ ದೇವರು ದೇವರಲ್ಲ. ಆದ್ದರಿಂದ ವೇದಗಳಿಗೂ ದೋಷ ಇಲ್ಲ, ವೇದ ಪ್ರತಿಪಾದ್ಯನಾದ ಪರಮಾತ್ಮನಿಗೂ ದೋಷ ಇಲ್ಲ. ಅದನ್ನು ಹೇಳಬೇಕು, ಅದು ನಾಳೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ.